ಕರ್ತವ್ಯ ಬಿಡಲ ಕೊಟ್ಟ ಜನಗಳಿಗೆ ಬಿಡಿ ಅಂತ ಹೇಳೋ ಜನ ಸಿಗ್ತಾರೆ ಹೊರತು ಮಾಡಿ ಈಗಲೇ ಮಾಡಿ ಸರಿಯಾಗಿ ಮಾಡಿ ಅನ್ನೋ ಉಪದೇಶವನ್ನು ಕೊಡಬೇಕಾದ್ರೆ ಭಗವಂತನಿಂದ ಮಾತ್ರ ಸಾಧ್ಯವಾದದ್ದು. ಅದನ್ನು ಭಗವಂತ ಮಾಡ್ತಾ ಇದ್ದಾನೆ. ಯುದ್ಧವನ್ನ ನೀನು ಮಾಡಲೇಬೇಕು. ಯಾವುದೇ ಮನುಷ್ಯ ಒಂದು ಕೆಲಸ ಮಾಡೋದಿಲ್ಲ ಅಂತ ಹೇಳಿದಾಗ ಒಂದು ಕಾರಣ ಕೊಟ್ಟೇ ಕೊಡ್ತಾನೆ. ಇದು ಆಶ್ಚರ್ಯ. ಸಂಧ್ಯಾನೆ ಮಾಡೋದಿಲ್ಲ ಒಂದು ಕಾರಣ ಕೊಡ್ತಾನೆ. ಯಾಕೆ ಸತ್ಯ ಹೇಳಿಲ್ಲ ಅಂದ್ರೆ ಕಾರಣ ಕೊಡ್ತಾನೆ, ಬಿಡೋದಿಲ್ಲ. ಅಂದ್ರೆ ಕಾರಣ ಕೊಡದೆ ಕರ್ತವ್ಯ ಬಿಡೋದಿಲ್ಲ. ಆ ಕಾರಣ ತಪ್ಪಾಗಿರುತ್ತೆ, ಅದೇ ವಿಶೇಷ. ಅರ್ಜುನ ಕಾರಣ ಕೊಟ್ಟೇ ಬಿಟ್ಟ. ಕೃಪಯಾ ಪರಯಾ ವಿಷ್ಠ ವಿಷೀದ ನಿಧಮ ಬ್ರವೀತ್. ಓ ಎಷ್ಟು ಜನ ಕೊಲ್ಲಬೇಕಾಗಿದೆ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ವಿಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಪೂಜ್ಯರನ್ನು ಮುಂದೆ ಮಾಡಿ ಮಾತಾಡ್ತಾನೆ. ತುಂಬಾ ಪೂಜ್ಯರನ್ನು ಹೇಗೆ ಹೊಡೆಯೋದು ಈ ಮಧ್ಯೆ? ಈ ರೀತಿ ಯೋಚನೆ ಮಾಡ್ತಾನೆ. ಮಗುವನ್ನು ಸಂಧ್ಯಾನೆ ಬಸ್ಬೇಕಾಗಿದೆ. ಪಾಪ ಎಷ್ಟು ಜನ ನಿದ್ದೆ ಮಾಡ್ತಿದ್ದೆ, ಯಾಕೆ ಬಸ್ಬೇಕು ಅಂದ್ರೆ ಹೇಗೋ ಹಾಕಿ. ಆ ರೀತಿ ಮಾಡಿದ್ರೆ ಗತಿಯನ್ನು ಯೋಚನೆ ಮಾಡಿ. ಎಷ್ಟು ಜನ ನಿದ್ದೆ ಮಾಡುತ್ತೆ ಎಂಬುದು ಮುಖ್ಯ ಅಲ್ಲೇ, ಕರ್ತವ್ಯ ಮುಖ್ಯ ಆಗಬೇಕು. ಆದರೆ ಒಂದು ಕಾರಣ ಕೊಡ್ತಾರಲ್ಲ, ಆ ರೀತಿ ಕಾರಣ ನಮಗೆ ಬೇಡ ಅನಿಸ್ಬಿಡ್ತು ಪಾಪ ಅಂತ ಹೇಳಿದರೆ ತಪ್ಪದು. ಅರ್ಜುನ ವ್ಯರ್ಥ ಮುರುಕವನ್ನು ತೋರಿಸ್ತಾರೆ. ಮುರುಕ ತಪ್ಪಲ್ಲ, ಮುರುಕ ಸರಿಯಾದ ಜಾಗದಲ್ಲಿ ಇದ್ರೆ ಸರಿ, ತಪ್ಪಾಗಿ ಬಂದರೆ ಮುರುಕಕ್ಕೆ ಅರ್ಥ ಇಲ್ಲ. ಅದನ್ನು ಭಗವಂತ ಗುರುತಿಸಿ ಹೇಳ್ತಾ ಇದ್ದಾನೆ, ಅರ್ಜುನ ನೀನು ತಪ್ಪು ತಪ್ಪು ಮಾತಾಡ್ತಾ ಇದ್ದಿ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಕಥಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ನೀನು ತಿಳಿದು ಮಾತಾಡ್ತಾ ಇಲ್ಲ. ಯಾವಾಗಲೂ ತಪ್ಪು ಕಾರಣ ಕೊಟ್ಟಾಗ ದಡ್ಡ ಅಂತಾರೆ ಇಮಿಡಿಯೇಟ್ ಆಗಿ. ತಪ್ಪು ಕಾರಣ ಕೊಟ್ಟರೆ ಸರಿಯಲ್ಲ ಅದು, ಹಾಗೆಲ್ಲ ಹೇಳೋದು ಸಾಧ್ಯನೇ ಇಲ್ಲ. ಇವತ್ತು ಎಷ್ಟೋ ಸರ್ತಿ ವೈದ್ಯ ಔಷಧಿ ಹೇಳ್ತಾನೆ, ತುಂಬ ಕಾಸ್ಟ್ಲಿ ಇರುತ್ತೆ ಎಷ್ಟೋ ಸಲ. ಕೆಲವು ದೊಡ್ಡ ದೊಡ್ಡ ರೋಗಗಳಿಗೆ ಸಾಮಾನ್ಯ ರೀಚ್ ಆಗೋದಿಲ್ಲ, ಅಷ್ಟೇ ಇರುತ್ತೆ. ಆದರೂ ದುಡ್ಡು ಜಾಸ್ತಿ ಅಂತ ತಗೊಳ್ಳೋಕ್ಕಾಗಲಿಲ್ಲ ಅಂತ ಜನ ಬೈತಾರೆ. ಆರೋಗ್ಯಕ್ಕಿಂತ ದುಡ್ಡು ದೊಡ್ಡದ ಅಂತ ಕೇಳ್ತಾನೆ. ಆವತ್ತಿನ ಅವನ ಕೈಲಿ ಆಗದೇ ಇದ್ದಿದ್ದನ್ನು ಸಾಧಿಸಬೇಕು, ಏನಾದರೂ ಮಾಡಿ ತಗೊಂಡು ಬಂದಿದ್ದ ಸಂಪಾದನೆ ಮಾಡಿ. ಪ್ರಾಣ ಹೋಗುತ್ತಿಲ್ಲದೆ ಹೋದರೆ ಯಾವ ಹಣಕಾಸುಗಳಿಗಿಂತ ಪ್ರಾಣ ದೊಡ್ಡದಲ್ಲ ಅಂತ ಹೇಳೋ ಹಾಗೆ ಇವತ್ತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಕಾರಣವನ್ನು ಏನು ಕೊಡ್ತಾನೋ ಆ ಕಾರಣ ಸರಿಯಾಗಿದ್ರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ತಪ್ಪಾಗಿದ್ರಂತ ಒಪ್ಪಲಿಕ್ಕೆ ಸಾಧ್ಯತೆನೇ ಇಲ್ಲ. ಸರಿಯಾಗಿದ್ರೆ ಸರಿಯಾಗಿದೆ, ಉದಾಹರಣೆ ತುಂಬಾ ಕಾಸ್ಟ್ಲಿ ಇದೆ ತಗೊಳ್ಳೋದಕ್ಕಾಗೋದಿಲ್ಲ, ಸರಿಯಾದ ಕಾರಣನೇ. ಆದರೆ ಪ್ರಾಣಕ್ಕಿಂತ ದೊಡ್ಡದಲ್ಲ ಅನ್ನೋ ಕಾರಣ ಕೊಟ್ಟಾಗ ಅದು ಚಿಕ್ಕದಾಗುತ್ತೆ. ಆದರೆ ವಿನಾಕಾರಣ ಬಿಡೋರಿಗಂತ ಹೇಳೋದಕ್ಕೆ ಸಾಧ್ಯನೇ ಇದೆ. ವಿನಾಕಾರಣ ಸಕಾರಣವಾಗಿ ಕರ್ಮ ಬಿಡೋದೇ ತಪ್ಪು ಅಂತ ಹೇಳಿದರೆ ವಿನಾಕಾರಣ ಬಿಡೋದು ಎಷ್ಟು ತಪ್ಪಾಗುತ್ತೆ ಅಂದ್ರೆ ತಿಳಿದವರು ಆಡ ಮಾತಲ್ಲ ಅದು. ನಾನು ಶೋಚಂತಿ ಪಂಡಿತಾಹ ಅಂತ ಭಗವಂತ ಹೇಳ್ತಾ ಅರ್ಜುನನಿಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ. ಯಾತ ಗೊತ್ತಿಲ್ಲ ಅಂತಾನು ಹೇಳಿದ. ನೀನು ಶೋಕ ಮಾಡ್ತಿರೋದೇ ಕಾರಣ, ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಶೋಕಿಸ್ತಿರೋದೇ ಕಾರಣ. ಶೋಕಿಸ್ತಕ್ಕಂಥದ್ದು ತಿಳಿದವರ ಲಕ್ಷಣ ಅಲ್ಲ. ಅರ್ಜುನನಿಗೆ ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ ಪರಮಂತ. ಮುಂದೆ ಜೀವರು ನಿತ್ಯ, ದೇಹ ಅನಿತ್ಯ. ನಿತ್ಯರಾದ ಜೀವರ ಬಗ್ಗೆ ಶೋಕಕ್ಕೆ ಅವಕಾಶ ಇಲ್ಲ, ಅನಿತ್ಯವಾದ ದೇಹದ ಬಗ್ಗೆ ಶೋಕಿಸಿ ಪ್ರಯೋಜನ ಇಲ್ಲ ಅಂತೇಳಿ. ಅನಿತ್ಯವಾದ ದೇಹದ ಬಗ್ಗೆ ಶೋಕಿಸಿ ಪ್ರಯೋಜನ ಇಲ್ಲ, ಶೋಕಿಸಿದ ಮಾತ್ರಕ್ಕೆ ನಿತ್ಯ ಆಗೋದೇ ಇಲ್ಲ. ಅದು ಜೀವ ನಿತ್ಯವಾದ್ದರಿಂದ ಶೋಕ ಪ್ರಸಂಗನೂ ಬರೋದಿಲ್ಲ ಅಂತ ಹೇಳ್ತಾ ಹೋದಂತೆ ಅರ್ಥವಾಗ್ತಾ ಇತ್ತು. ಇಲ್ಲ, ಜೀವ ಅನಿತ್ಯ, ಅದಕ್ಕೆ ಅಳುತ್ತೇನೆ ಅಂತ ಕೇಳಿದ್ರೆ ಬರೀ ಅಳತಾನ ಕೊಡಬೇಕಾಗುತ್ತೆ ಅಷ್ಟೇ ಆಗಿತ್ತು. ಎಲ್ಲರ ದೇಹ ಹೇಗೋ ಅನಿತ್ಯ ಆದ್ರಿಂದ ದಿವಸ ಅಳತಾ ಕೊಡಬೇಕಾಗ, ಅದು ಸಾಧ್ಯ ಇಲ್ಲ. ಅದಕ್ಕೆ ಜೀವನ ದೇಹ ಅನಿತ್ಯ ಅಷ್ಟೊಳಗೆ ಸಾಧನೆ ಮಾಡಬೇಕಾದ ಅವನ ವೈಶಿಷ್ಟ್ಯವಾದ್ದರಿಂದ ನಾನು ಅದನ್ನು ಗಮನಿಸ್ತೇನೆ, ಬರೀ ಮಾತು ಹೇಳಿದರೆ ಪ್ರಯೋಜನ ಇಲ್ಲ ಅಂತ ಭಗವಂತ ಹೇಳ್ತಾ ನಮ್ಮ ಜೀವನಕ್ಕೊಂದು ಗುರಿ ಇದೆ ಅಂತ ಹೇಳಿ. ನಾವು ಸ್ವೇಚ್ಛೆಯಿಂದ ಬದುಕಲಿಕ್ಕಾಗೋದಿಲ್ಲ. ನಮ್ಮ ಇಷ್ಟ ಬಂದ ಬದುಕ್ತೀವಿ ಅಂತ ಯಾರು ಹೇಳಿದ್ರೆ ಅವನು ಹುಚ್ಚ ಅಂತ ಅರ್ಥ. ಎಲ್ಲೂ ಇಷ್ಟ ಬಂದ ಬದುಕಲಿಕ್ಕಾಗೋದಿಲ್ಲ. ಆಫೀಸ್ನಲ್ಲಿ ಇಷ್ಟ ಬಂದಾಗಿದ್ಬಿಟ್ರೆ ಮನೆ ಕಳಿಸಿಬಿಡ್ತಾರೆ ಅಷ್ಟೇ. ಇಷ್ಟ ಬಂದಾಗಿದ್ರೆ ಆಫೀಸ್ ಅಲ್ಲ, ಅವ್ನು ಹೇಳಿದ ಕೆಲಸ ಮಾಡಿದ್ರೆ ಮಾತ್ರ ಆಫೀಸಲ್ಲಿ ಇರೋಕ್ಕೆ ಸಾಧ್ಯ. ಎಷ್ಟೋ ಸರ್ತಿ ಓನ್ ವೆಹಿಕಲಲ್ಲಿ ಹೋಗ್ತಾ ಇರ್ತಾನೆ, ಏನೋ ಕೇಳಿದ್ರೆ ನನ್ನ ವೆಹಿಕಲ್ ಬಿಡಿ ಅಂತ ಹೇಳ್ತಾನೆ. ವೆಹಿಕಲ್ ನಿಂದು ರೋಡ್ನಿಂದ ಅಲ್ಲ ಅಂತ ಹೇಳ್ತಾನೆ. ವೆಹಿಕಲ್ ಇಂದ ರೋಡ್ನಿಂದ ಅಲ್ಲ, ನೀವು ರೋಡ್ ನಿಮ್ಮ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೆ ಹೋದರೆ ಅವನಿಗೆ ಅಧಿಕಾರ ಇಲ್ಲ ಹೋಗಲಿ. ರೋಡಲ್ಲಿ ನಿಯಮ ಇದೆ, ಆಫೀಸಲ್ಲಿ ನಿಯಮ ಇದೆ, ಮನೆಯಲ್ಲಿ ನಿಯಮ ಇದೆ. ನಿಯಮ ಇವತ್ತು ಎಲ್ಲ ಕಡೆಯೂ ನಿಯಮ ಇದ್ದೇ ಇದೆ. ಇಲ್ಲ ಅಂತ ತಿಳ್ಕೊಂಡು ಅವನು ಹುಚ್ಚ ಅಷ್ಟೇ. ಅರ್ಜುನ, ನಿನಗೊಂದು ಕರ್ತವ್ಯ ಇದೆ. ತಸ್ಮಾತ್ ಯುದ್ಧಸ್ವ ಭಾರತ, ನನ್ನ ಪೂಜೆಗೋಸ್ಕರ ಯುದ್ಧ ಮಾಡು ಅಂತ ಹೇಳಿದ್ದ. ಕರ್ತವ್ಯ ಕರ್ಮಕ್ಕೋಸ್ಕರ ಕೆಲಸ ಕೊಟ್ಟವನನ್ನು ಮೆಚ್ಚಿಸದೆ ಹೋದರೆ ಕೆಲಸ ಉಳಿಯೋದಿಲ್ಲ. ಜನ್ಮ ಕೊಟ್ಟ ನನ್ನನ್ನು ಆರಾಧನೆ ಮಾಡಬೇಕಾದ ನಿನ್ನ ಕರ್ತವ್ಯ, ಅದನ್ನು ಮಾಡು ಅಂತ ಹೇಳ್ತಾ ತಾನು ಯಾರು ಅಂತ ಭಗವಂತ ಹೇಳುತ್ತ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ, ಪರಮಾತ್ಮನಿಗೆ ಹುಟ್ಟಿಲ್ಲ. ಅವನು ಪ್ರತಿ ಎಲ್ಲ ದೇಹದಲ್ಲೂ ನಿತ್ಯನಾದವನು. ಅವನು ಯಾವ ಕಾಲಕ್ಕೂ ದೋಷಗಳ ಹೆಸರೇ ಇಲ್ಲ. ಅನ್ನೆಲ್ಲವನ್ನು ಹೇಳ್ತಾ ಯಾರಿಗೆ ಆ ಬ್ರಹ್ಮಜ್ಞಾನದ ಗುರಿ ಇದೆ ಅವರಿಗೆ ಬರೋ ಪ್ರಸಂಗ ಬರೋದಿಲ್ಲ. ಯಾರಿಗೆ ಬ್ರಹ್ಮಜ್ಞಾನದ ಗುರಿ ಇದೆ, ಆ ಬ್ರಹ್ಮ ನಮ್ಮ ಪೂಜ್ಯ ವ್ಯಕ್ತಿ ಅಂತ ಗೊತ್ತಾಗಿದೆ. ಅವನ ಆರಾಧನೆಗೆ ನಾವು ಮಾಡ್ತಕ್ಕಂಥ ಕರ್ತವ್ಯವೇ ದೊಡ್ಡ ಪೂಜೆ. ಅನ್ನೋ ಕಲ್ಪನೆ ಇದೆ, ಅವರಿಗೆ ದುಃಖಕ್ಕೆ ಕಾರಣ ಇಲ್ಲ ಅಂತ ಭಗವಂತ ಹೇಳ್ತಾ ಸಾಂಖ್ಯಯೋಗ ಕರ್ಮಯೋಗ ಎರಡನೇ ಅಧ್ಯಾಯ ಪೂರ್ತಿ ಸಾಂಖ್ಯಯೋಗ, ಮೂರನೇದು ಪೂರ್ತಿ ಕರ್ಮಯೋಗ. ಜ್ಞಾನದ ಬಗ್ಗೆ ಬರತಕ್ಕಂಥ ಎಲ್ಲ ವಿಧವಾದ ಸಂಶಯಗಳಿಗೆ ಸಾಂಖ್ಯಯೋಗದಲ್ಲಿ ಉತ್ತರ ಇದ್ರೆ, ಕರ್ಮಯೋಗದ ಬಗ್ಗೆನ ಎಲ್ಲ ವಿವರಗಳನ್ನು ಕೂಡ ಭಗವಂತ ಮೂರನೇ ಅಧ್ಯಾಯದಲ್ಲಿ ಕೊಡ್ತಾನೆ. ಸಾಂಖ್ಯಯೋಗ ಕರ್ಮಯೋಗ ಜ್ಞಾನಯೋಗ ಕರ್ಮಯೋಗ ಅವೆರಡನ್ನು ತಿಳ್ಕೊಂಡವರು ಸಂಶಯ ಬರಲು ಸಾಧ್ಯತೆಯೇ ಇಲ್ಲ. ಅದನ್ನು ಹೇಳಿದ ಪರಮಾತ್ಮ, ಇದು ಅನಾದಿನಿತ್ಯವಾದಂಥ ವಿಚಾರ, ಇದು ಅನಾದಿನಿತ್ಯವಾದದ್ದು. ತುಂಬ ಜನಕ್ಕೆ ಒಂದು ಬರತಕ್ಕಂಥ ಪ್ರಶ್ನೆ ಗೊತ್ತಿರ, ಯಾವುದೋ ಒಂದು ಮತ ಹೊಸ್ತಾ ಹುಟ್ಟಿಬಿಡುತ್ತೆ, ನನ್ನ ಮತ ಅನುಷ್ಠಾನ ಮಾಡಿ ಇಲ್ಲರೂ ಸದ್ಗತಿ ಆಗೋದಿಲ್ಲ ಅಂತ ಯಾರು ಹೇಳಿದರೆ, ಎಷ್ಟೋ ಜನ ಹುಟ್ಟಿಯಾಯಿತು ಹೋಗಿ ಆಯಿತು, ನಿನ್ನ ಮತ ಈಗ ಬಂತು, ಮತ್ತು ಹಿಂದಿನವ್ರ ಗತಿ ಏನು ಹಾಗಿದ್ರಿ ಈಗ ಅಂದರೆ, ಜನಗಳ ನಿತ್ಯ ಅಂದಮೇಲೆ ಅದು ನಂಬಿ ಬದುಕ್ತಕ್ಕಂಥ ಹಾದಿನೂ ನಿತ್ಯ ಆಗಿರಬೇಕು. ಸಿಲೆಬಸ್ ಫಿಕ್ಸ್ ಮಾಡದೆ ಕೋರ್ಸ್ ಓಪನ್ ಆಗೋದಿಲ್ಲ, ಕೋರ್ಸ್ ಓಪನ್ ಆಗದೆ ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಡ್ಮಿಷನ್ ಆಗಿದೆ ಅಂದರೆ ಎಲ್ಲ ರೆಡಿಯಾಗಿರ್ಬೇಕಾಗಲೇ, ಅಡ್ಮಿಷನ್ ಮಾಡಿ ಆಮೇಲೆ ಮುಂದೆ ನೋಡೋಣ ಅಂತ ಯಾವುದಕ್ಕೆ ಅಡ್ಮಿಟ್ ಮಾಡಿದ್ದೇವೆ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಇವತ್ತು ಭಗವಂತ ಜನಕ್ಕೆ ಜನ್ಮ ಕೊಟ್ಟಿದ್ದಾನೆ ಅಂದರೆ ಒಂದು ಖಚಿತವಾದ ಮತ ಒಂದಿದ್ದೇ ಇದೆ, ಅದಾರಿತ್ಯವಾದ ಮತ ಇದೆ, ಯೋಚನೆ ಮಾಡಬೇಕು. ಇವತ್ತಿಗೂ ಯಾರಿಗೂ ಗೊತ್ತಿದ್ದಿಲ್ಲ, ಹೊಸ್ತಾಗಿ ಇವತ್ತು ಹೇಳ್ತಿದ್ದೇನೆ ಅಂತ ಯಾರು ಹೇಳಿದರೆ ನೀನೇ ಇಟ್ಕೊಂಡು ನಮಗೆ ಬೇಕಿಲ್ಲ ಅಂತ ಹೇಳಿಬಿಡಿದೆ, ನೀನೇ ಇಟ್ಕೊಂಡು ನಮಗೆ ಬೇಕಾಗಿಲ್ಲ. ಅದಕ್ಕೊಂದು ಅನಾದಿ ನಿತ್ಯತ್ವ ಬೇಕು. ಯಾವುದು ಅನಾದಿ ಜೀವ, ಅನಾದಿ ಮತ್ತು ನಿತ್ಯ ಅಂದ ಮೇಲೆ ಅವನು ನಂಬಿ ಬದುಕ್ತಕ್ಕಂತಹ ಮತವು ಅನಾದಿ ನಿತ್ಯವಾಗಿರಬೇಕು ಮತ್ತು ಸರಿಯಾಗಿರಬೇಕು ಎರಡೆರಡು. ಅದಕ್ಕೆ ಭಗವಂತ ಹೇಳಿದ ನಾಲ್ಕನೇ ಅಧ್ಯಾಯದೊಳಗೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವಿ. ನಾನಿದನ್ನು ಸೂರ್ಯನಿಗೆ ಹೇಳಿದೆ, ಸೂರ್ಯ ತನ್ನ ಮಗ ಮನುವಿಗೆ ಹೇಳಿದ, ಮನು ತನ್ನ ಮಗ ಇಕ್ಷ್ವಾಕುವಿಗೆ ಹೇಳಿದ. ಹೀಗೆ ಪರಂಪರೆಯಲ್ಲಿ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಹು. ರಾಜರು ಋಷಿಗಳು ಸಹ ಇಂಥ ಯೋಗವನ್ನು ತಿಳಿದಿದ್ದಾರೆ. ಅನಾದಿಕಾರದ ಪ್ರವಾಹ ನಡೀತಾ ಇದೆ, ಹಾಗೇನೆ ಇಲ್ಲಿ ಹರಿತಾ ಇಲ್ಲ ಅಂದ್ರೆ ನದಿಯಲ್ಲ ಅಂತ ಅರ್ಥ, ಹರಿತಾ ಇಲ್ಲ ಅಂದ್ರೆ ನದಿಯಲ್ಲ. ಇದು ಜ್ಞಾನ ಸಂತತಿ ಸದಾಹು ಪ್ರಜಾತಂತುಮ್ಮ ವಿವಚ್ಛೇಚ್ಚೀಹಿ, ಸತತ ಜಗತ್ತು ನಡೀತಾ ಇರಬೇಕು ಅಂತ ಜ್ಞಾನದ ಪ್ರವಾಹ ಇದು. ಜ್ಞಾನದ ಪ್ರವಾಹ ಹೇಗೆ, ಗುರು ಶಿಷ್ಯರ ಮೂಲಕ ಬರೋದೊಂದು, ತಂದೆ ಮಕ್ಕಳ ಮೂಲಕ ಬರೋದೊಂದು. ತಂದೆನೇ ಗುರುವಾಗಿ ಮಕ್ಕಳು ಹೇಳಿಕೊಟ್ರೆ ತಂದೆನೂ ಆದ ಗುರುವಾಗಿ ಬಿಟ್ಟ, ಆದರೆ ತಂದೆ ಹೇಳಲಿಕ್ಕಾಗಲಿಲ್ಲ ಏನೋ ಪ್ರಸಂಗ ಬಂತು, ಗುರುಗಳ ಮೂಲಕ ಹೇಳಿಸ್ತಾರೆ. ಹೀಗೆ ಜ್ಞಾನ ಪರಂಪರೆ ಅನ್ನೋದು ತಂದೆ ಮಕ್ಕಳ ಮೂಲಕ ಗುರು ಶಿಷ್ಯರ ಮೂಲಕ ಮುಟ್ಟಬೇಕು. ಹೀಗೆ ತಂದೆ ಮಕ್ಕಳು ಹೇಳ್ತಾ ಬಂದಿದ್ದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಹಿಂದಿರೋ ತಂದೆ ಮಕ್ಕಳು ಹೇಳಿದರು, ಅರ್ಜುನ ಕೃಷ್ಣನಿಗೆ ಮಗನಲ್ಲ ಶಿಷ್ಯ, ಶಿಷ್ಯಸ್ತೇಹಂ ಚಾತಿ ಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿದ್ದಾನೆ, ನಾನು ಹೇಳ್ತಾ ಇದ್ದೇನೆ. ಆಗ ಅರ್ಜುನ ಪ್ರಶ್ನೆ ಮಾಡಿದೆ, ಇದೇನಿದು ಆಶ್ಚರ್ಯ, ಇವತ್ತಿನ ನೀನು ಅವತ್ತಿನ ಸೂರ್ಯನಿಗೆ ಹೇಗೆ ಹೇಳಿದೆ? ಪರಂ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ ಎಂದೋ ಇರೋದ್ದ ಸೂರ್ಯನಿಗೆ ಇವತ್ತಿನ ನೀನು ಹೇಗೆ ಹೇಳಿದೆ, ನಾನು ಹೇಗೆ ಅರ್ಥ ಮಾಡಿಕೊಳ್ಳಿ ಇದನ್ನು? ಅರ್ಜುನ ಗೊತ್ತು, ಕೃಷ್ಣ ಹೇಳಿದ ಮೇಲೆ ಸತ್ಯ ಅಂತ ಗೊತ್ತು, ನಾನು ಹೇಗೆ ತಿಳ್ಕೊಳ್ಳಿ ಅಂತ ಹೇಳ್ತಾನಷ್ಟೇ. ಇದು ಸತ್ಯದ ಪ್ರಶ್ನೆಯಲ್ಲ, ಸತ್ಯ ಸತ್ಯನೇ, ಅದು ನನಗೆ ಅರ್ಥ ಆಗಬೇಕಲ್ಲ. ಕಥಂ ಏತದ್ಬಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ, ನೀನೇ ಇದನ್ನು ಮೊದಲು ಹೇಳಿದೆ ಅಂತ ಹೇಗೆ ನಂಬಲಿ ಒಪ್ಪಲಿ ಅಂತ ಕೇಳಿದರೆ, ಭಗವಂತ ಹೇಳಿದ ಉತ್ತರ ತನ್ನ ಮಹಿಮೆಯನ್ನು ಹೇಳುತ್ತಾ ಇದ್ದಾನೆ. ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಆರಂಭದ ಹೆಚ್ಚಿನ ಶ್ಲೋಕಗಳೆಲ್ಲ ಭಗವಂತನ ವೈಶಿಷ್ಟ್ಯವನ್ನು, ಆತನ ಹಿರಿಮೆಯನ್ನು ಹೇಳುತ್ತೆ. ಭಗವದ್ಗೀತೆ ಅಂದ ಮೇಲೆ ಭಗವಂತನೇ ಯಾರು ಅಂತ ಗೊತ್ತಿಲ್ಲದರೂ ಭಗವದ್ಗೀತೆ ಹೇಗಾಗುತ್ತೆ? ಯಾರೋ ಬರೋದು ಪುಸ್ತಕ ಅಂತ ಹೇಳ್ತಾರೆ, ಪುಸ್ತಕ ಬರೋದು ಯಾರದ್ದು ಗೊತ್ತಿಲ್ಲದೆ ಹೋದರೆ, ಗೊತ್ತಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಎ ಬಿ ಸಿ ಡಿ ಆದರೆ ಪ್ರಯೋಜನ ಇಲ್ಲ. ಅದು ಭಗವಂತನ ಗೀತೆ ಇದು. ಭಗವಂತ ಯಾರು? ಮೊದಲ ಗುಣ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯರ್ಥ ಪರಂತಪ. ಅನೇಕ ಅವತಾರಗಳಾಗಿದೆ ಅರ್ಜುನ, ನಿನಗೂ ಅನೇಕ ಹುಟ್ಟುಗಳಾಗಿದೆ. ಭಗವಂತನದು ಅವತಾರ, ನಮ್ಮದು ಹುಟ್ಟು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ಈ ಮಾತು ಅರ್ಥ ಮಾಡಿಕೊಂಡವರಿಗೆ ಬಹುಜನ್ಮಗಳು ಯಾವುದು ಅಂತ ಪ್ರಶ್ನೆ ಬರುತ್ತೆ. ಭಗವಂತನ ಬಹುಜನ್ಮಗಳು ಯಾವುದು? ಅರ್ಜುನ ಜನ್ಮ ನಮಗೆ ಗೊತ್ತು, ವಾಲಿಯಾಗಿದ್ದ ಇಂದ್ರದೇವರು, ಇದು ಇಂದ್ರ ವಾಲಿಯಾಗಿದ್ದ, ಇಂದ್ರ ಅರ್ಜುನನಾಗಿದ್ದಾನೆ, ಇಂದ್ರ ಹಿಂದೊಮ್ಮೆ ಗಾಧಿ ಅಂತ ಒಬ್ಬ ರಾಜನಾಗಿದ್ದ. ಅದೇ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಇಂದ್ರನ ಒಂದು ರೋಲ್ ಇದೆ, ಅದೆಲ್ಲ ಪರಿಚಯ ನಮಗಿದೆ. ಆದರೆ ಅರ್ಜುನ ರೂಪಗಳಿಗೆ ಒಂದು ಮಿತಿ ಇದೆ. ಆದರೆ ಕೃಷ್ಣನ ರೂಪಗಳು ಅನಂತ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ಈ ಶ್ಲೋಕ ಸರಿಯಾಗಿ ಅರ್ಥ ಮಾಡಬೇಕಾದರೆ ಸಮಸ್ತ ಪುರಾಣ ಪ್ರಪಂಚ ಗೊತ್ತಿರಬೇಕು, ವೇದ ಪ್ರಪಂಚ ಗೊತ್ತಿರಬೇಕು. ಭಗವಂತನ ಅವತಾರಗಳು ಎಷ್ಟು? ಈ ಪ್ರಶ್ನೆಗೆ ಎಷ್ಟೇ ಯೋಚನೆ ಪುಸ್ತಕದಲ್ಲಿ ನೋಡಿ ಯಾರು ಬರಲಿಕ್ಕೆ ಹೋಗಿ ಬರೀ ಹೆಚ್ಚಾಗಿಬಿಟ್ಟಿವೆ ಅಷ್ಟೇನೆ. ಸುಮ್ಮನೆ ನೋಡೋದು ಎಷ್ಟು ಅನಿಸುತ್ತೆ, ನನಗೂ ತುಂಬ ಆಗಿದೆ ನಿಮಗೂ ತುಂಬ ಆಗಿದೆ ಅಂದರೆ ಇಬ್ಬರು ಅವತಾರದಲ್ಲಿ ಈಕ್ವಲ್ ಅಂತ ಅನಿಸಿಬಿಡುತ್ತೆ. ತಪ್ಪದು. ಭಗವಂತನ ಬಹುನೀ ಶಬ್ದಕ್ಕೆ ಹೆಚ್ಚು ಅಂತ ಅಷ್ಟೇ ಅರ್ಥ. ಭಗವಂತನಿಗೆ ಹೆಚ್ಚು ಅಂದರೆ ಎಷ್ಟು ಗೊತ್ತಾ? ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಭಗವಂತನ ಅವತಾರಗಳ ಪಟ್ಟಿಯನ್ನು ಕೊಡ್ತಕ್ಕಂಥ ಶ್ಲೋಕ ಇದು. ಪರಮಾತ್ಮನ ಅವತಾರಗಳು ಎಷ್ಟು ಅಂದರೆ, ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಅಲ್ಲಿ ಹೇಳ್ತಾರೆ, ಮೊದಲನೇದಾಗಿ ಪರಮಾತ್ಮನ ಮೂಲ ರೂಪ ಭಗವಂತ ಕೃಷ್ಣ ನಾರಾಯಣ. ನಾರಾಯಣ ಮೂಲ ರೂಪ. ಮೊದಲಿಗೆ ಪರಮಾತ್ಮ ತನ್ನ ರೂಪದಿಂದ ನಾಲ್ಕು ರೂಪ ಹೊರಗೆ ಹಾಕಿದನು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಾಲ್ಕು ಭಗವಂತನ ರೂಪಗಳು ಹೊರಗೆ ಬಂತು. ಆ ಸುಮ್ಮನೆ ಬಂದಿದ್ದಲ್ಲ, ಒಂದು ಪರ್ಪ ಒಂದೊಂದು ಕಾರ್ಯ ರೂಪ ಕೆಲಸ ಮಾಡ್ತಾ ಇದ್ದಾನೆ ಪರಮಾತ್ಮ. ಒಂದೊಂದು ರೂಪದಿಂದ ಒಂದೊಂದು ಕೆಲಸ. ನಾಲ್ಕು ರೂಪ ಪರಮಾತ್ಮನಿಗೆ. ವಾಸುದೇವ ಅಂತ ಒಂದು ರೂಪ, ಅದು ಮೋಕ್ಷ ಕೊಡತಕ್ಕಂಥ ರೂಪ. ವಾಸುದೇವ ರೂಪ ಮೋಕ್ಷ ಕೊಡತಕ್ಕಂಥ ರೂಪ. ಪ್ರದ್ಯುಮ್ನ ರೂಪ ಸೃಷ್ಟಿ ಮಾಡತಕ್ಕಂಥ ರೂಪ. ಸೃಷ್ಟಿ ಕೆಲಸ ಎಲ್ಲೆಲ್ಲಿ ನಡೆಯುತ್ತೋ ಪ್ರದ್ಯುಮ್ನಾಭಕ ಭಗವಂತ ಮಾಡತಕ್ಕಂಥ ಕೆಲಸ. ಆಮೇಲೆ ಎಲ್ಲೆಲ್ಲಿ ಸ್ಥಿತಿ ನಡೀಬೇಕಲ್ಲ, ಸ್ಥಿತಿ ಪಾಲನೆ, ಅನಿರುದ್ಧ ರೂಪದ ಕೆಲಸ. ಅನಿರುದ್ಧ ನಾಮಕ ಭಗವಂತ ಸ್ಥಿತಿಯನ್ನು ಮಾಡ್ತಾ ಇದ್ದಾನೆ. ಸಂಕರ್ಷಣ ರೂಪ, ನಾಶ ಮಾಡತಕ್ಕಂಥ ರೂಪ ಸಂಕರ್ಷಣ ರೂಪ. ಸೃಷ್ಟಿ, ಸ್ಥಿತಿ, ಲಯ, ಮೋಕ್ಷ ನಾಲ್ಕನ್ನು ಮಾಡತಕ್ಕಂಥ ನಾಲ್ಕು ರೂಪಗಳನ್ನು ಭಗವಂತರು ಹಾಕ್ತಾರೆ. ಪರಮಾತ್ಮ ಎಲ್ಲ ರೂಪದಿಂದನೂ ಏನು ಮಾಡಬಲ್ಲ, ಒಂದೊಂದು ರೂಪದ ಎಲ್ಲವನ್ನೂ ಮಾಡಬಲ್ಲ. ಅನೇಕ ರೂಪ ತಗೊಳ್ಳೋದಕ್ಕೆ ಏನು ಕಾರಣ ಅಂತ ಕೇಳಿದರೆ, ಆ ರೂಪದ ಹಿರಿಮೆ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ವೈಶಿಷ್ಟ್ಯ ಏನು ಅಂತ ತಿಳಿಯುತ್ತೆ. ಎಷ್ಟು ಅಗಾಧವಾದ ಸಾಮರ್ಥ್ಯ ಇದು. ಒಬ್ಬ ನಮಗೆ ರೂಪಗಳು ಗೊತ್ತಿಲ್ಲ, ಅನೇಕ ಡ್ರೆಸ್ ಇಟ್ಕೊಂಡ್ಬಿಡ್ತಾನೆ ಸ್ಪೇರ್ ನೋಡ್ತಾನೆ, ಓ ನೋಡಿ ಅಲ್ಮಾರ ತೆಗೆದ ತಕ್ಷಣ ಎಷ್ಟಿದೆ ಡ್ರೆಸ್, ಇವರಿಗೆ ಭಾರಿ ಶ್ರೀಮಂತ ಇರಬೇಕಾಗಿದ್ದೆ ಅಂತೇಳಿ. ಕದ್ದಿದ್ದಿದ್ರು ಹೋಯ್ತೆ ಗೋವಿಂದ, ಕೊಂದಿದ್ರೆ ಸರಿ, ಎಷ್ಟು ಜೊತೆ ಇದೆ ನೋಡಿದರೆ ಹಬ್ಬ ಅಂತ ಹೇಳುತ್ತಾರೆ. ಈ ವೇಷಭೂಷಣ ಬಡವರಿಗೆ ಪಾಪ ಒಂದೇ ಜೊತೆ, ಕೆಲವರಂತೂ ಅದನ್ನೇ ಹೋಗೋದು ಒಣಿಸಿ ಹಾಕೋಬೇಕಷ್ಟೆ, ಅಷ್ಟು ಕಡಿಮೆ ಇರಬಹುದು. ಅಂದರೆ ಸಾಮಾನ್ಯರಿಗೆ ಒಂದೇ ರೂಪ ಅಂತಾರಲ್ಲ, ಆ ರೀತಿ ಒಂದೇ ದೇಹ, ಹೆಚ್ಚು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಕೆಲವರಿಗೆ ಎರಡು ಒಂದು ಸ್ಪೇರ್ ಒಂದು ಇಟ್ಕೊಂಡಿರ್ತಾರೆ. ಆ ಥರ ದೇವತೆಗಳು ಸಾಮಾನ್ಯವಾಗಿ ಸಾಂಶರು, ಅನೇಕ ದೇಹ ತಗೊಳ್ಳಕ್ಕೆ ಬರುತ್ತಾರೆ. ಸಾಕ್ಷಾತ್ ಯಮದೇವರೇ ಮಹಾಭಾರತದ ಕಾಲಕ್ಕೆ ವಿದುರ ಒಂದು ರೂಪ, ಧರ್ಮರಾಜ ಮತ್ತೊಂದು ರೂಪ, ಜಾಂಬವಂತ ಮೊದಲೇ ಇದ್ದ ರೂಪ, ಮೂರು ರೂಪದಿಂದ ಇದ್ದಾರೆ, ಈ ರೀತಿ ಇರ್ತಾರೆ. ಆದರೆ ಭಗವಂತನ ರೂಪ ಎಷ್ಟು ಅದಕ್ಕೆ ಹೇಳುತ್ತಾರೆ ವೈಭವ. ವೈಭವವನ್ನು ಹೇಳೋದಕ್ಕೆ ಮಹಿಮೆ ಎಲ್ಲನೂ ಎದುರಿಗೆ ಹಾಕೊಂಡು ತೋರಿಸಬೇಕಾಗಿಲ್ಲ. ಇದೇ ಅನ್ನೋ ಕಾರಣಕ್ಕೇನೆ ಭಾರಿ ದೊಡ್ಡವರು. ಒಂದು ಕಾರ್ ಇದ್ದರೆ ಸೇಟ್ ಹತ್ತಾರು ಕಾರ್ ಇದ್ದು ಬಿಟ್ರೆ ಎಷ್ಟು ಮಹತ್ವ ಬಂತು. ಪರವಾದ ನಾಲ್ಕು ರೂಪಗಳನ್ನು ಕೆಲಸ ಮಾಡುತ್ತಾರೆ ಅಂತ ಹೇಳಿ ಅಲ್ಲಿ ನಿಲ್ಲಿಸೋದಿಲ್ಲ. ಮತ್ತೆ ಪರಮಾತ್ಮ ಹತ್ತು ರೂಪವನ್ನು ಸ್ವೀಕಾರ ಮಾಡುತ್ತಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲಿ, ದಶರೂಪಗಳನ್ನು ಸ್ವೀಕಾರ ಮಾಡುತ್ತಾರೆ. ವೈಭವ ಜಾಸ್ತಿ ಆಯಿತು ಮತ್ತೆ ಆಗ. ಆಮೇಲೆ ದಶರೂಪಗಳ ಬಗ್ಗೆ ಸಾಕಷ್ಟು ಕೇಳಿರ್ತಾರೆ. ಆಮೇಲೆ ಕೇಶವಾದಿ ಹನ್ನೆರಡು ರೂಪ ಸ್ವೀಕಾರ ಮಾಡುತ್ತಾರೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ನಾರಾಯಣ ಅಂತ ಏನು ಹೇಳ್ತೇವೆ, ಇಂಥ ಹನ್ನೆರಡು ರೂಪಗಳನ್ನು ಸ್ವೀಕಾರ ಮಾಡುತ್ತಾರೆ. ಆ ರೂಪಗಳ ಉದ್ದೇಶ ಏನು? ತುಂಬ ಉಂಟು. ಒಂದು ಉದ್ದೇಶ ಮಾಸ ನಿಯಾಮಕ ರೂಪಗಳು, ಒಂದೊಂದು ಮಾಸಕ್ಕೆ ನಿಯಮನ ಮಾಡತಕ್ಕಂಥ ರೂಪಗಳು. ಈಗ ಕಾರ್ತಿಕ ದಾಮೋದರ ಅಂತ ಹೇಳ್ತೇವಲ್ಲ, ದಾಮೋದರ ರೂಪ ಕಾರ್ತಿಕ ಮಾಸವನ್ನು ನಿಯಮನ ಮಾಡತಕ್ಕಂಥ ರೂಪ. ಇನ್ನೇನು ಮಾರ್ಗಶೀರ್ಷ ಬರೋದು, ಅದಕ್ಕೆ ಕೇಶವ ರೂಪದ ಮತ್ತೆ ಪ್ರಾರಂಭ. ಕೇಶವದಿಂದ ದಾಮೋದರ ಅಂತ, ಕೇಶವಾದಿ ದಾಮೋದರ ಅಂತ ಹನ್ನೆರಡು ರೂಪಗಳು ಮಾಸ ನಿಯಾಮಕ ರೂಪಗಳು. ಅದೇ ರೂಪಗಳು ಕೃಷ್ಣಪಕ್ಷ ಶುಕ್ಲಪಕ್ಷ ಅಂತ ಎರಡು ಮಾಡಿದಾಗ ಸಂಕರ್ಷಣಾದಿ ಕೃಷ್ಣ ಅಂತ ಮತ್ತೆ ಹನ್ನೆರಡು ರೂಪಗಳು. ಆಮೇಲೆ ಅಕಾರ ಆ ಇದೆ ವರ್ಣಮಾಲೆ ಇದೆಯಲ್ಲ, ವರ್ಣಮಾಲೆಗೆ ಒಂದೊಂದು ರೂಪ. ಮತ್ತೆ ಆ ಅಂದ್ರೆ ಅಜ, ಆ ಆನಂದ, ಈ ಇಂದ್ರ, ಈ ಈಶಾ ಅಂಥೇಳಿ ಐವತ್ತೊಂದು ರೂಪಗಳನ್ನು ಪರಮಾತ್ಮ ಅಲ್ಲಿ ತೋರಿಸ್ತಾರೆ, ಐವತ್ತೊಂದು ರೂಪಗಳು. ಆಮೇಲೆ ಕಲಶ ರೂಪಗಳು ಅಂತ ಹೇಳಿ, ಕಲಶ ಅಂದ್ರೆ ನಮಗೆ ಆಕಾರ ಕಲಶ ಅಷ್ಟೇ, ಕಲಶ ಅಂದ್ರೆ ಇತ್ತಾಗಿದ್ದು ಬಿಟ್ಟರೆ ಕಲಶ ಅಂತ ಕರೆದು ಬಿಡುತ್ತೇವೆ, ಅದು ಕಲಶ ಅಲ್ಲ. ಕಲಶ ಅಂತ ಆಗೋದ್ರೆ ಪರಮಾತ್ಮನ ನೂರು ರೂಪಗಳನ್ನು ಆವಾಹನೆ ಮಾಡಿದರೆ ಕಲಶ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಪ್ರಕಾರ ಪಾತ್ರೆ ಅಷ್ಟೇ, ದೇವರು ಅಂದ್ರೆ ವಿಗ್ರಹ, ನಮಗೆ ಗೊತ್ತಿರೋ ದೇವರು ಅಂದ್ರೆ ವಿಗ್ರಹ, ಕಲಶ ಅಂದ್ರೆ ಶೇಪ್ ಅಷ್ಟೇ. ಇದು ತಪ್ಪು. ಹಾಗಿದ್ರೆ ಅನ್ನ ಅಂತೇಳಿ ಪ್ಲಾಸ್ಟಿಕ್ನ ತಿಂದುಬಿಟ್ರೆ ಪ್ಲಾಸ್ಟಿಕ್ ಹಣ್ಣು ಕೊಟ್ಟು ತಿಂದುಬಿಡ್ತಾನ? ತಪ್ಪು. ಪ್ಲಾಸ್ಟಿಕ್ ಹಣ್ಣು ನೋಡಕ್ ಬರೋದು, ತಿನ್ನಕ್ ಬರೋದೇ ಇಲ್ಲ, ಅದು ನಿಜವಾದ ಹಣ್ಣು ಮಾತ್ರ ತಿನ್ನಲಿಕ್ಕೆ ಬರೋದು. ಆ ರೀತಿಯೊಳಗೆ ಇವತ್ತು ನಿಜವಾದ ರೂಪ ಚಿಂತನೆ ಮಾಡಬೇಕಾದ್ರೆ ವಿಶೇಷ ಹಿರಿಮೆಯನ್ನು ಹೇಳ್ತಾ ಒಂದೊಂದು ಅಕ್ಷರಕ್ಕೆ ಒಂದೊಂದು ರೂಪ. ಕಲಶಕ್ಕೆ ನೂರು ರೂಪಗಳಿದ್ರೆ ಕಲಶ, ಕಲಶ ಶ ಅಂದ್ರೆ ಶತ, ಕಲಾಶತ ನೂರು ರೂಪಗಳನ್ನು ಪರಮಾತ್ಮದಲ್ಲಿ ಇಟ್ಟಿರ್ತಾನೆ ಅಂತ ಕಲಶ ಕಲಶ ಅಂತ ಹೇಳ್ತಾರೆ. ಕಲಶಸ್ಥಾಪನೆ ಅಂದ್ರೆ ಅದು ಬರೀ ಆಕಾರ ಬರೆದು ನೀರು ಹಾಕಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿದ್ರೆ ತೆಂಗಿನಕಾಯಿ ಇಟ್ಟರೆ ಕಲಶ ಆಗೋದಿಲ್ಲ, ಅದು ಶೇಪ್ ಅಷ್ಟೇ. ಇನ್ನು ಆವಾಹನೆ ಮಾಡಬೇಕು ಮುಂದಿನ ಸ್ಟೆಪ್, ಅದು ಮಾಡದೆ ಹೋದರೆ ಕಲಶ ಆಗೋದೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಶತಂ ಕಲಶ ದೇವತಾ ಅಜ ಆನಂದಾದಿಗಳು ಆ ರೀತಿ ಬಂದು ಅದೇ ಆನಂದಾದಿ ರೂಪಗಳೇ ಮುಳಿದ ರೂಪಗಳು ಸೇರಿಸಿ ಸೇರಿದಾಗ ನೂರಾಗುತ್ತೆ. ಆಮೇಲೆ ನಾರಾಯಣ ನರ ಶೌರಿ ಇತ್ಯಾದಿ ನೂರೆಂಟು ರೂಪಗಳು, ನಾರಾಯಣ ನರ ಶೌರಿ ಮೊದಲಾದ ನೂರೆಂಟು ರೂಪಗಳಿವೆ. ಅದಾದ ಮೇಲೆ ವಿಶ್ವಂಬಿಷ್ಣುರ್ವ ಷಟ್ಕಾರ ಇತ್ಯಾದಿ ಸಾವಿರ ರೂಪಗಳು. ಆಮೇಲೆ ಪರಾದಿ ಬಹುರೂಪಿಣಿ ಪರ ಇತ್ಯಾದಿ ಅನೇಕ ರೂಪಗಳು, ಅಜಿತಾದಿ ಅನಂತ ರೂಪಿಣಿ ಅಜಿತಕ್ಕೆ ಅನಂತ ರೂಪಗಳು. ಇಷ್ಟು ರೂಪ ಇರೋ ದೇವರು ಬಿಟ್ಟರೆ ಯಾರ್ಯಾರಿಗೂ ಇಲ್ಲ. ಈ ಪಟ್ಟಿ ನೋಡಿದ್ರೆ ದೇವರು ದೊಡ್ಡ ಒಂದು ಗೊತ್ತಾಗ್ಬಿಡುತ್ತೆ. ಹರಿರೇವ ಪರಹ ಹರಿರೇವ ಗುರು ಅಂತ ಹೇಳೋದಕ್ಕೆ ಈ ಪಟ್ಟಿನೇ ಸಾಕು. ಇಷ್ಟು ರೂಪದ ವೈಭವ ಜಗತ್ತಿನಲ್ಲಿ ಯಾರೂ ಇರೋದಲ್ಲ, ಇದೆ ಅಂತ ಗೊತ್ತು ಕೂಡ ಇಲ್ಲ ಮೊದಲು. ಅಷ್ಟರ ಮಟ್ಟಿಗೆ ದೇವರ ಅವತಾರ ವೈಭವವೇ. ಅಷ್ಟು ಬರ್ಕೊಂಡ್ರೆ ನೋಟ್ಸ್ ಆಗುತ್ತದೆ. ಬಹೂನಿ ಮೇ ವ್ಯತೀತಾನಿ ಬಹೂನಿ ಮೇ ವ್ಯತೀತಾನಿ, ನನಗೆ ಅನೇಕ ರೂಪಗಳಾಗಿದೆ ಅರ್ಜುನ. ಬಹೂನಿ ಮೇ ವ್ಯತೀತಾನಿ ರೂಪಾಣಿ ತಬಚ ಅರ್ಜುನ, ನಿನಗೂ ಬೇಕಾದಷ್ಟಾಗಿದೆ. ಈತನಿಗೆ ಬೇಕು ಅಂದರೆ ಒಂದು ನಾಲ್ಕಾರು ಹತ್ತಾರು ಅಷ್ಟೇ, ಆತನದ ಅನಂತ. ಆದರೆ ವಿಶೇಷ ಏನು ಗೊತ್ತಾ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯರ್ಥ ಪರಂತಪ, ನನಗೆ ಎಲ್ಲವೂ ಗೊತ್ತು. ನನಗೆ ಎಲ್ಲ ಸರ್ವಾಣಿ ಅಂತ ಹೇಳಿದಾಗ ಮಮ ರೂಪಾಣಿ ತವ ರೂಪಾಣಿ ಚ, ನನ್ನ ರೂಪನೂ ಗೊತ್ತು ನಿನ್ನ ರೂಪನೂ ಗೊತ್ತು, ನನ್ನ ರೂಪನೂ ಗೊತ್ತು ನಿನ್ನ ರೂಪನೂ ಗೊತ್ತು. ನತ್ವಂ ವ್ಯರ್ಥ ಪರಂತಪ, ನಿನಗೆರಡೂ ಗೊತ್ತಿಲ್ಲ, ನಂದು ಗೊತ್ತೇ ನಿನಗೂ ಗೊತ್ತಿಲ್ಲ. ಇಲ್ಲಿ ಅರ್ಜುನ ಇಲ್ಲಿ ಕೃಷ್ಣ ಎಷ್ಟು ಸುಲಭವಾಗಿ ಕೃಷ್ಣ ಮತ್ತು ಅರ್ಜುನರಲ್ಲಿ ಸ್ಪಷ್ಟ ಭೇದವನ್ನು ಸ್ಪಷ್ಟ ವ್ಯತ್ಯಾಸವನ್ನು ಹೇಳ್ತಕ್ಕಂಥ ಜಾಗ ಇದೆ. ನನಗೆ ಇಬ್ಬರದು ಗೊತ್ತು ನಿನಗೆ ಯಾರದು ಗೊತ್ತಿಲ್ಲ. ಭಾಗವತ ಪುರಾಣದಲ್ಲಿ ಭರತರಾಜನ ಕಥೆ ಬರುತ್ತೆ. ಆತ ಮೂರು ಜನ್ಮದ ಇತಿಹಾಸ ಹೇಳ್ಕೊತಾನೆ, ನಾನು ರಾಜನಾಗಿದ್ದೆ, ಆಮೇಲೆ ಜಿಂಕೆಯಾದೆ, ಈಗ ಬ್ರಾಹ್ಮಣನಾಗಿದ್ದೆ, ಮೂರು ಜನ್ಮದ ಕಥೆ ಹೇಳುತ್ತಾನೆ. ಅದನ್ನು ಕೇಳಿ ರಘುವಣರಾಜನ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಆಶ್ಚರ್ಯ, ನೀನು ಮೂರು ಜನ್ಮದ ಜ್ಞಾನ ನೆನೆಯಿದೆಯಾ, ಏನು ಆಶ್ಚರ್ಯ ಅಂತ ಕೇಳ್ತಾರೆ. ಮೂರು ಜನ್ಮದ ಜ್ಞಾನ, ಪರಮಾತ್ಮನಿಗೆ ಎಷ್ಟು ಜನ್ಮದ ಜ್ಞಾನ ಇದೆ, ಅನಂತ ಜನ್ಮದ ಜ್ಞಾನ ಇದೆ. ಲೆಕ್ಕ ಆಯ್ತು, ಎಲ್ಲಿಯ ಭರತ ಎಲ್ಲಿಯ ಭಗವಂತ, ಭರತ ಎಲ್ಲಿ ಭಗವಂತ ಎಲ್ಲಿ ಅಂತ ಹೇಳೋದಕ್ಕೆ ದೊಡ್ಡ ಆಶ್ಚರ್ಯ ಇದೆ. ಮೂರೇ ನಾಲ್ಕಾರು ಶ್ಲೋಕ ಬಂದವರು ಆಶ್ಚರ್ಯ ಪಡೋದಾದರೆ ಸಾವಿರಾರು ಬಂದಾಗ ಎಷ್ಟು ಆಶ್ಚರ್ಯ ಆಗಬಹುದಾಗ. ಈ ದೃಷ್ಟಿಯಿಂದ ಭಗವಂತನ ಹಿರಿಮೆ ಎಷ್ಟು, ತನ್ನ ಬಗ್ಗೆ ಪೂರ್ಣ ಗೊತ್ತಿದೆ, ಎಲ್ಲ ಅವತಾರಗಳ ಬಗ್ಗೆ ಪೂರ್ತಿ ಗೊತ್ತು. ನಮಗೆ ಬ್ಯಾಂಕ್ ಅಕೌಂಟೇ ಗೊತ್ತಿರೋದಿಲ್ಲ, ಚೆಕ್ ಕೊಟ್ಟು ವಾಪಸ್ ಕೊಟ್ಟು ಬಯಸ್ಕೊಂಡಾಗಲೇ ಗೊತ್ತಾಗೋದು. ಅವನು ಎಷ್ಟೋ ಸರಿ ಕೆಲವು ಉದ್ದೇಶಪೂರ್ವಕ ಮಾಡಿರ್ತಾರೆ, ಅದು ಬೇರೆ ಕುತಂತ್ರ. ಅದು ಕೆಲವು ಪಾಪ ಪ್ರಾಮಾಣಿಕರು ಮೋಸ ಹೋಗಿಬಿಟ್ಟಿರ್ತಾರೆ ಎಷ್ಟೋ ಸರ್, ತಾನೇ ಇದನ್ನ ಎರಡು ಮೂರು ಕಡೆ ಕೊಟ್ಟ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟು ಅಜ್ಞಾನ ನಮಗಿದ್ದಾಗ ದೇವ್ರು ಯಾರು ನಾವ್ಯಾರು ಅಂತ ಗೊತ್ತಾಗೋದಿಲ್ಲ. ಇವಾಗ ಎಷ್ಟು ಸರ್ತಿ ನಾವು ತಪ್ಪು ಅಂತ ಹೇಳ್ತೇವೆ ಯೋಚನೆ ಮಾಡಿ, ಅಯ್ಯೋ ತಪ್ಪಾಯಿತು ಅಂತೇಳಿ ಅದು ಬಾಯಿ ಬಿಟ್ಟು ಹೇಳ್ತೇವೆ, ಮನಸ್ಸನ್ನು ಅನ್ಕೋತೇವೆ. ಬಾಯಿ ಬಿಟ್ಟು ಹೇಳೋ ಸೌಜನ್ಯ ಇಲ್ಲದವ್ರು ಮನಸ್ಸಲ್ಲಂತೂ ಅನ್ಕೊಳ್ಳೇಬೇಕಾಗುತ್ತೆ. ಅಜ್ಞಾನ ಅನ್ನೋದು ಜೀವರ ಲಕ್ಷಣ, ಅಜ್ಞಾನ ಜೀವರ ಲಕ್ಷಣ, ಸರ್ವಜ್ಞತ್ವ ಭಗವಂತರ ಲಕ್ಷಣ. ಬರೀ ಜ್ಞಾನ ಇದ್ರೆ ಸಾಲದು, ಎಲ್ಲದರ ಜ್ಞಾನ ಇದ್ರೆ ಅವನು ಭಗವಂತನಾಗ್ತಾನೆ. ಅದನ್ನು ಭಗವಂತ ಹೇಳ್ತಾ ಇದ್ದ. ಇವತ್ತು ದೇವರು ಅಂತ ಅರ್ಥ ಮಾಡಿಕೊಳ್ಳೋ ಜನ ಮೊದಲು ದೇವರನ್ನ ಎಲ್ಲ ಬಲ್ಲವನು ಅಂತ ಅರ್ಥ ಮಾಡ್ಕೋಬೇಕು. ಎಷ್ಟು ಜನ ಗೊತ್ತಿದೆ, ಎಷ್ಟೋ ಜನ ದೇವರು ಅಂದ್ರೆ ನಾವು ಹೇಳಿದ್ರೆ ಮಾತ್ರ ರಿಮೈಂಡ್ ಮಾಡಿದ್ರೆ ಮಾತ್ರ ಸೂರ್ಯನ ಬೆಳಕನ್ನು ನಿಮಜನೆ ಮಾಡೋಕ್ಕಾಗೋದಿಲ್ಲ, ನಮ್ಗೆ ಉತ್ತರವಾಗಿ ಸೂರ್ಯನ ಕೊಡ್ತಾರೆ. ಅದಕ್ಕೋಸ್ಕರ ಅದು ಹೇಗೆ ಸಾಧ್ಯ, ಒಬ್ಬನಿಗೆ ಎಲ್ಲ ಹೇಗೆ ಗೊತ್ತಿರುತ್ತೆ ಅಂತ ಕೇಳಿದರೆ, ಎಷ್ಟೋ ದೀಪಗಳಿದೆ, ಇಷ್ಟಕ್ಕೆ ಎಷ್ಟು ದೀಪ ಇದೆ ಲೆಕ್ಕ ಹಾಕಿ ನೋಡೋಣ. ಅದೆಲ್ಲ ಒಬ್ಬನಿಗೆ ಹೇಗೆ ಗೊತ್ತಿರುತ್ತೆ ಅಂತ ಕೇಳಿದರೆ, ಒಬ್ಬ ಸೂರ್ಯ ಎಲ್ಲ ಬೆಳಗ್ತಾನೆ ಎಲ್ಲ ಹಾಗಿದ್ರೆ, ನಮ್ಮ ಕಣ್ಣರಿಗೆ ದೃಷ್ಟಾಂತ ಇದೆ. ನಮಗೆ ಗೊತ್ತಿರೋ ನಾವು ಮಾಡಿರ್ತಕ್ಕಂಥ ಯಾವ ದೀಪಗಳು ಕೂಡ ಜಗತ್ತನ್ನು ಬೆಳಗುತ್ತೆ. ಸೂರ್ಯ ಇಡೀ ಜಗತ್ ನಮ್ಮ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳೋಕೆ ಏನು ಪೂರ್ತಿ ನಮಗೆ ಆಗ್ತಾ ಇಲ್ಲ, ಆ ಸೋಲಾರ್ ಸಿಸ್ಟಮ್ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ಭುತ ಮಾಡೋದಕ್ಕೆ. ಆತ ಮಾಡಿರ್ತಕ್ಕಂಥ ಸೂರ್ಯ ಚಂದ್ರಗಳೇ ದೊಡ್ಡ ಸಾಕ್ಷಿ ಮಾಡಿದ್ದ ಅದು ಹೋಗ್ತಾರೆ. ಇವತ್ತು ಸೈನ್ಸ್ ಅದು ಏಜ್ ಒಪ್ಪಿದೆ ಪುಣ್ಯಕ್ಕೆ. ಸೂರ್ಯ ಅನಾದಿ ನಿತ್ಯ ಅಂತ ಸೈನ್ಸ್ ಹೇಳೋದಿಲ್ಲ. ಯಾವ ಕಾಲಕ್ಕೆ ಬಂತು, ಯಾವ ಕಾಲಕ್ಕೆ ಹಾಳಾಗಬಹುದು, ಯಾವ ಕಾಲ ಬರ್ನ್ ಆಗಬಹುದು, ಆ ಸೈನ್ಸ್ನಲ್ಲೇ ಕಾನ್ಸೆಪ್ಟ್ ಇದೆ. ಸೂರ್ಯನಿಗೆ ಹುಟ್ಟನ್ನು ಒಪ್ಪುತ್ತೆ ವಿಜ್ಞಾನ, ಸೂರ್ಯನಿಗೆ ನಾಶವನ್ನು ಒಪ್ಪುತ್ತೆ. ಸೃಷ್ಟಿ ಪ್ರಳಯಗಳ ಸ್ಪಷ್ಟ ಕಾನ್ಸೆಪ್ಟ್ ಇದೆ. ಸೂರ್ಯ ಅನಾದಿನಿತ್ಯನಲ್ಲ, ಅದನ್ನು ಮಾಡಿದ ಭಗವಂತ ಅನಾದಿನಿತ್ಯನಾದವ. ಅಂದಮೇಲೆ ಭಗವಂತನ ಸೃಷ್ಟಿಯ ವೈಶಿಷ್ಟ್ಯವನ್ನ ಯಾರು ತಿಳಿದಿಲ್ಲ ಅವರಿಗೆ ದೇವರು ಅಂತ ಅರ್ಥ ಆಗೋದಿಲ್ಲ. ಉಪನಿಷತ್ತುಗಳು ಹೇಳಬೇಕಾದ್ರೆ ದೇವರ ಬಗ್ಗೆ ಯಸ್ ಸರ್ವಜ್ಞ ಸರ್ವವಿತ್ ಅಂತ ಹೇಳಿದ್ದಾರೆ. ಸರ್ವಜ್ಞ ಸರ್ವವಿತ್, ಸರ್ವವನ್ನು ಬಲ್ಲವನು ಭಗವಂತ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಪರಮಾತ್ಮನನ್ನು ಎಷ್ಟು ತಿಳಿದವನು ಅಂತ ಹೇಳ್ತಾರೆ ಅಂದ್ರೆ, ಅವನ ಜ್ಞಾನಿ ಅಂತ ಎಷ್ಟು ಹೇಳಿದ್ರು ಸ್ಪಷ್ಟ ಆಗಲ್ಲ ಅಂತ ಹೇಳಿ ಅವನೇ ಜ್ಞಾನ ಅಂತ ಹೇಳಿಬಿಡ್ತಾರೆ. ಇನ್ನೂ ಸರಿಯಾಗದು. ಎಷ್ಟು ಜ್ಞಾನಿ ಅಂದ್ರೆ ಸ್ವಲ್ಪ ಹೆಚ್ಚು ಗೊತ್ತಿದೆ ಅಂತ ತಿಳ್ಕೊಂಡ್ಬಿಡುತ್ತೆ, ಅವನೇ ಜ್ಞಾನ. ಅವಾಗ ಎಷ್ಟು ಸಾಲಿಡ್ ಆಗಿ ಗೊತ್ತಾಗುತ್ತೆ, ಸಾಲಿಡ್ ಆಗುತ್ತೆ. ಸಾರಿ ಉಪ್ಪು ಹೆಚ್ಚಾಗಿದೆಯಲ್ಲ ಉಪ್ಪೆ ಅಂತ ಹೇಳಿಬಿಟ್ರೆ ಏನಾಗುತ್ತಾಗ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ. ಸಾ ಉಪ್ಪಾಗಿಲ್ಲರಿ, ಬರೀ ಉಪ್ಪಾಗಿದೆ, ಉಪ್ಪು ಹೆಚ್ಚಾಗಿಲ್ಲ. ಆ ಉಪ್ಪೇ ಉಪ್ಪದ ಒಂದು ದೇವರು ಜ್ಞಾನಿ ಅಂತ ಕರೆಯೋದ್ರು. ಉಪನಿಷತ್ತಲ್ಲಿ ಜ್ಞಾನ ಅಂತ ಕರೆದ್ಬಿಟ್ಟಿದ್ದಾರೆ ದೇವರನ್ನು. ಜ್ಞಾನಿ ಅವನು, ಜ್ಞಾನ ಅಂತ ಯಾತಕ್ಕೆ ಕರೆದ್ರು ಅಂದರೆ, ಅದಕ್ಕೆ ಹೇಳುತ್ತಾರೆ ಜ್ಞಾನದ ಸ್ವರೂಪವು ಜ್ಞಾನದ ಮುದ್ದೆ ಜ್ಞಾನ ಘನ, ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಇವತ್ತು ಎಷ್ಟೋ ಮತದವರು ದೇವರಿಗೆ ಜ್ಞಾನನೇ ಇಲ್ಲ ಅಂತ ಹೇಳಿದವರು ಇದ್ದಾರೆ. ಗುಣಗಳೇ ಇಲ್ಲ ಅಂದ್ರೆ ಜ್ಞಾನನೇ ಇಲ್ಲ ಅಂತ ಆಯ್ತಲ್ಲ. ದೇವರು ಅಂದರೆ ಪೆದ್ದ ಶಿಖಾಮಣಿ ಅಂತ. ದೇವರಿಗೆ ಏನೂ ಗೊತ್ತಾಗೋದಿಲ್ಲ. ಪಾಪ, ಎಷ್ಟರ ಮಟ್ಟಿಗೆ ತಪ್ಪಾಗತ್ತೆ, ತುಂಬ ತಪ್ಪು. ದೇವರ ಚಿತ್ರವನ್ನು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ನಮ್ಮ ಭಗವದ್ಗೀತೆಯ ಬಗ್ಗೆ ಉಳಿದೇನೂ ಗೊತ್ತಿಲ್ಲ ಅಂತಾನೇ ಅರ್ಥ. ತಾನ್ಯಹಂ ವೇದ ಸರ್ವಾಣಿ, ಅರ್ಜುನನ ಎಲ್ಲವನ್ನೂ ಬಲ್ಲೆ, ನಾನು ಬಲ್ಲೆ. ನಾನು ಬಲ್ಲೆ ಅಂತ ಹೇಳಬೇಕಾದ್ರೆ ನಾನು ಓದಿ ಬಲ್ಲೆ ಅಲ್ಲ, ಮತ್ತೆ ಕೇಳಿ ಬಲ್ಲೆ ಅಲ್ಲ. ಇದು ಒಂದೊಂದು ವಿಶೇಷ. ಇದು ನಮಗೆ ಗೊತ್ತು ಅಂತಾರೆ, ಗೊತ್ತಾಗ್ತದೆ ಹೌದು ಕೇಳಿದ್ದೇವೆ ಅಂತ ಕೇಳಿದ್ದೇವೆ. ಮತ್ತೆ ಎಷ್ಟು ಜನ ಲಂಡನ್ ಗೊತ್ತಿದೆ, ಹೋಗಿ ಕೆಲವರು ಹೋಗಿರ್ಬೋದು, ಎಷ್ಟು ಕೇಳಿದ್ದೇವೆ ಅಷ್ಟೇ. ಇರೋದು ಗ್ಯಾರಂಟಿ, ಹೋಗಿಲ್ದಿರೋದು ಗ್ಯಾರಂಟಿ. ಕೇಳಿ ಗೊತ್ತು ನಮಗೆ ಅಷ್ಟೇ. ಕೆಲವು ಶ್ರುತಪೂರ್ವ, ಕೆಲವು ದುಷ್ಟಪೂರ್ವ. ಕೆಲವನ್ನು ಕೇಳಿರ್ತೇವೆ, ಕೆಲವನ್ನು ನೋಡಿರ್ತೇವೆ. ಆದರೆ ಭಗವಂತನಿಗೆ ಎಲ್ಲವನ್ನೂ ನೋಡಿದ್ದಾನೆ. ಮತ್ತೆ ಇವತ್ತು ಬದರಿಗೆ ಹೋಗಿ ಬಂದಿರ್ತಾರೆ, ನೋಡಿ ಬಂದಿರ್ತಾರೆ. ಹತ್ತು ವರ್ಷದಿಂದ ಹೋಗಿದ್ರು, ಈಗ ಹೇಗಿದೆ ಈಗ ಗೊತ್ತಿಲ್ಲ. ಮತ್ತೆ ಬದರಿಗೆ ಗೊತ್ತಿಲ್ಲ, ಈಗ ಗೊತ್ತಿಲ್ಲ, ಲೇಟೆಸ್ಟ್ ಪೊಸಿಷನ್ ಗೊತ್ತಿಲ್ಲ. ಓ, ಇಷ್ಟು ಚೇಂಜ್ ಆಗಿದೆಯಾ? ಬೆಂಗಳೂರು ನೋಡ್ತಿದ್ದವರು ಅವರು ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಅವತ್ತಿನ ಬೆಂಗಳೂರು ಇವತ್ತು ಸಂಬಂಧನೇ ಇಲ್ಲ. ದೇವರಿಗೆ ಹಾಗೆ ಗೊತ್ತಿಲ್ಲ. ಮತ್ತೆ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ಗೊತ್ತಿದೆ. ಮತ್ತೆ ಹಿಂದೆ ಆಗಿತ್ತು ಅಲ್ಲ, ಈಗ ಹೇಗಿದೆ, ಎವ್ರಿ ಮೂಮೆಂಟ್ ಹೇಗಿದೆ ಗೊತ್ತಾಗುತ್ತೆ. ಎಷ್ಟು ಜ್ಞಾನ ಇರಬೇಕು ಲೆಕ್ಕ ಹಾಕಿ. ಈಗಿದೆ ಎಲ್ಲ ಗೊತ್ತಿದೆ, ಈಗಿರೋದು ಎಲ್ಲ ಗೊತ್ತಿದೆ, ಹಿಂದೆ ಆಗಿತ್ತು ಗೊತ್ತಿಲ್ಲ ಅನೇಕರಿಗೆ. ಇವತ್ತು ಎಷ್ಟೊಂದು ಹೇಳ್ತಾರೆ, ಓ ಬೆಂಗಳೂರು ಹೀಗಿದೆ, ನಿಮ್ಗೆ ಗೊತ್ತಿಲ್ಲ, ಈ 31 ಬರೋಗಿದೆ ಹೇಗಿತ್ತು ಗೊತ್ತಾ, ಇಲ್ಲಿ ಜನ ಓಡಾಡೋಕ್ಕಾಗ್ತಿದ್ದಿಲ್ಲ ಅಂತ ಹೇಳಿದ್ದಾರೆ. ಏ, ನಮಗೆ ಗೊತ್ತಿಲ್ಲ ಅಂತ. ನಮಗೆ ಗೊತ್ತಿಲ್ಲ ಅವ್ರಿಗೆ, ಈಗಿದ್ದು ಗೊತ್ತಿದ್ರೆ ಅದು ಗೊತ್ತಿಲ್ಲ, ಅದು ಗೊತ್ತಿ ಇದು ಗೊತ್ತಿಲ್ಲ, ಮುಂದೇನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಮುಂದಿಂದ ನಮಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಹೋದರೆ ಇತಿಮಿತಿಗಳೇ ಇಲ್ಲ. ಆದರೆ ದೇವರಿಗೆ ಮತ್ತು ಎಮ್ಎ ಇನ್ ಇಂಗ್ಲೀಷ್ ಅಂದರೆ ಬೇರೆ ಗೊತ್ತಿಲ್ಲ ಅಂತ ಗ್ಯಾರಂಟಿ. ಅದು ವಿಶೇಷ. ಮತ್ತೆ ಅದು ಒಂದೇ ಗೊತ್ತಿದೆ ಅಂತ ಹೇಳೋದು ಕ್ವಾಲಿಫಿಕೇಶನ್ ಮನುಷ್ಯನಿಗೆ ಯಾಕೆ ಹಾಕೋತಾರೋ ಗೊತ್ತಾ? ಅದು ಮಾತ್ರ ಗೊತ್ತು ಅಂತ ಹೇಳೋದಕ್ಕೆ. ಅಹಂಕಾರ, ನಾನು ಭಾರಿ ಗೊತ್ತು ಅಂತ ತಿಳ್ಕೋದು, ಅದೇ ದೊಡ್ಡ ಮೋಸ. ಅದು ಒಂದು ಒಂದು ಡಿಗ್ರಿ ಹಾಕ್ಕೊಂಡು ಉಳಿದ ಡಿಗ್ರಿ ಗೊತ್ತಿಲ್ಲ ಅಂತಾನೆ ಸ್ಪಷ್ಟ ಅರ್ಥ. ಹಿಂದಿನ ಕಾಲದಲ್ಲಿ ಎಷ್ಟು ಜನ ಒಳ್ಳೆ ಮೇಸ್ಟ್ ಹೇಳ್ತಾರೆ ಹುಡುಗರಿ, ಪಾಪ ಸೆಕೆಂಡ್ ಪಿ ಯು ಸಿ ಹುಡುಗರಿಗೆ ಪರೀಕ್ಷೆ ಕೊಡೋರಿಗೆ ಎಷ್ಟೋ ಮೇಸ್ಟ್ ಹೇಳೋದನ್ನು ಕೇಳಿದ್ದೇನೆ. ಪ್ರಾಮಾಣಿಕ ಮೇಸ್ಟ್ರುಗಳು ಕೆಮಿಸ್ಟ್ರಿ ಮೇಸ್ಟ್ ಹೇಳ್ತಾನೆ ತಿಳ್ಕೊಂಡು ಹುಡುಗರಿಗೆ ಹೇಳ್ತಾನೆ, ನೋಡಯ್ಯ ನೀವು ನಮಗೆ ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಪರೀಕ್ಷೆ ಕೂತ್ರೆ ನೀವು ಚೆನ್ನಾಗಿ ಓದಿದ್ದೀರಿ, ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿಬಿಡ್ತೀರಿ, ನಾನು ಕೆಮಿಸ್ಟ್ರಿ ಒಂದೇ ಪಾಸ್ ಆಗ್ತೀನಿ ಅಂತ ಹೇಳ್ತಾನೆ. ಪಾಪ ಕೆಮಿಸ್ಟ್ರಿ ಉಳಿದೆಲ್ಲ ಬರ್ತ್ಬಿಟ್ಟಿರ್ತಾರೆ, ಯಾವ ಕಾಲ ಸಿಲೆಬಸ್ ಅನ್ನೋ ಗೊತ್ತಿರೋದಿಲ್ಲ. ಆದ್ದರಿಂದ ನನಗೆ ಕೆಮಿಸ್ಟ್ರಿ ಒಂದೇ ಪಾಸ್ ಆಗೋದು, ಇಂಗ್ಲೀಷ್ ಬೇಸ್ಟ್ ಇಂಗ್ಲೀಷ್ ಒಂದೇ ಪಾಸ್ ಆಗೋದು. ಅಲ್ಲಿ ಹುಡುಗ ಸೆಕೆಂಡ್ ಪಿ ಯು ಸಿ ಎಲ್ಲ ಪಾಸ್ ಆಗ್ತಾರೆ, ನಿಮ್ಮ ತಮಾಷೆ ಅಂತ ಅರ್ಥ. ಆದರೆ ಅವತ್ತಿನ ನಾಲೆಜ್ ಅವನಿಗಿರೋ ಬೆಸ್ಟ್ರಿಗಿಲ್ಲ, ಸಬ್ಜೆಕ್ಟ್ ಬಗ್ಗೆ ಇದೆ ಅಷ್ಟೇ. 6 ಸಬ್ಜೆಕ್ಟ್ ಹುಡುಗನಿಗೆ ಗೊತ್ತಿರೋಷ್ಟು ಬೆಸ್ಟ್ ಗೊತ್ತಿರೋದಿಲ್ಲ. ಇದು ಭಾರಿ ಆಶ್ಚರ್ಯ. ಒಳ್ಳೆ ಮೇಸ್ಟ್ರು ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರೆ, ಹೌದು ಕರೆಕ್ಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜ್ಞಾನ ಹುಡುಗರಿಂದ ಚಿಕ್ಕದಾಗಿ ಬಿಡ್ತಾರೆ ಸಮಯದೊಳಗೆ. ಹುಡುಗರಿಗಿಂತ ಎಷ್ಟೋ ಜ್ಞಾನ ಚಿಕ್ಕದಾಗಿ ಬಿಡುತ್ತಾಗ. ಹಿಂದಿನ ಕಾಲಕ್ಕೆ ಎಸ್ ಎಲ್ ಸಿ ಓದೋರು ಏನು ಎಸ್ ಎಲ್ ಸಿ ನೋಡಿಬಿಟ್ರೆ ಏ ಸಿಲೆಬಸ್ ಹೇಳೋದಕ್ಕೆ ಸಾಧ್ಯ ಇಲ್ಲ, ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿದರೆ ಎಲ್ಲ ಕಾಲದ ಎಲ್ಲ ಕೋರ್ಸ್ ಯಾರಿಗೆ ಗೊತ್ತಿರಬೇಕು? ಅದು ಭಗವಂತನ ಜ್ಞಾನವನ್ನು ಯೋಚನೆ ಮಾಡ್ತಾ ಹೋದರೆ ನಮಗೆ ದೇವರ ಬಗ್ಗೆ ತುಂಬ ಭಕ್ತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಗೊತ್ತಿದೆ ಅಂದರೆ ಗೌರವ ಬರೋದಾದರೆ ದೇವರಿಗೆ ಎಲ್ಲ ಗೊತ್ತಿದೆ ಅನ್ನೋದು ಎಷ್ಟು ಆಶ್ಚರ್ಯ. ಬಹೂನಿ ಮೇ ವ್ಯತೀತಾನೆ ಜನ್ಮಾನಿ ತವ ಚ ಅರ್ಜುನ. ತವ ಶಬ್ದಕ್ಕೆ ನಿಂದು ಅಂತ ಅಷ್ಟೇ ಅರ್ಥ ಅಲ್ಲ. ತವ ಅಂದರೆ ನೀನು ಮತ್ತು ನಿನ್ನಂತ ಎಲ್ಲರೂ ಕೂಡ. ಉಪಲಕ್ಷಣ ಅಂತ ಹೇಳ್ತಾರೆ, ಉಪಲಕ್ಷಣ ಅಂತ ಕರೀತಾರೆ. ನಿನಗೆ ನಿನಗೆ ಗೊತ್ತಿಲ್ಲ ಅಂದರೆ ನಿಮ್ಮಂಥವ್ರು ಯಾರಿಗೂ ಗೊತ್ತಿಲ್ಲ ಅಂತದಕ್ಕೆ ಅರ್ಥ. ಆದರ್ಥದೊಳಗೆ ತವ ಚ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ನಿನಗೆ ತಿಳಿದಿಲ್ಲ, ನನಗೆ ತಿಳಿದಿದೆ. ಅರ್ಜುನ ಯಾರು ಗೊತ್ತೇನು? ಈ ಮಧ್ಯೆ ಇಂದ್ರಾವತಾರ ಶಿವನ ಜೊತೆಗೆ ಹೋರಾಡಿ ಪಾಶುಪತಾಸ್ತ್ರ ತಂದವನು, ನಿವಾತ ಕವಚ ಕಾಲಕೇರನ್ನು ಕೊಂದವನು, ಮತ್ತು ಉತ್ತರ ಗೋಹಣ ಕಾಲಕ್ಕೆ ಒಂಟಿಯಾಗಿ ಶತ್ರುಗಳನ್ನು ಮೆಟ್ಟಿ ನಿಂತವನು. ಅಂಥ ಅರ್ಜುನ ಕೃಷ್ಣ ಹೇಳ್ತಾನೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನು ನಾವು ಯೋಚನೆ ಮಾಡಕ್ಕೆ ಹೋದ್ರೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾವ ಅರ್ಜುನ ನಿಜವಾಗಲೂ ಭಾರಿ ಮೇಲ್ಮಟ್ಟದ ವಿದ್ವಾಂಸ, ಅರ್ಜುನನಂತವ್ರು ಸಿಗೋದೆ ಭಾರಿ ಭಾರಿ ಕಷ್ಟ. ಅಂಥ ಅರ್ಜುನ ಕೃಷ್ಣನಿಗೆ ಏನು ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಜ್ಞಾನದ ಒಂದು ವೈಶಿಷ್ಟ್ಯ ಎಷ್ಟಿದೆ. ಅರ್ಜುನ ಕೃಷ್ಣ ಮುಂದೆ ಎಷ್ಟು ಚಿಕ್ಕವನಾಗ್ತಾನೆ, ಉಳಿದವರು ಅರ್ಜುನ ಮುಂದೆ ಎಷ್ಟು ಚಿಕ್ಕವರಾಗ್ತಾರೆ. ಮತ್ತೆ ಇದು ಕೃಷ್ಣಾರ್ಜುನರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ. ಅಷ್ಟು ದೊಡ್ಡ ವ್ಯಕ್ತಿ ಕೃಷ್ಣ ಹೇಳ್ತಾನೆ ಅಂತ ಹೇಳಿದಾಗ ಅರ್ಜುನ ಕೇಳೋದರಲ್ಲಿ ಏನು ಆಶ್ಚರ್ಯ ಇಲ್ಲ. ಸ್ವಲ್ಪ ಜಾಸ್ತಿ ಗೊತ್ತಿದ್ರೆ ಹೇಳಬಹುದು ಅಂದ್ರೆ ಎಲ್ಲ ಗೊತ್ತಿದ್ದವನು ಹೇಳಿದ್ದೆ ಭಗವದ್ಗೀತೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಆಗ ಪ್ರಶ್ನೆ ಬಂದೇ ಬಂತು, ಓ ಕೃಷ್ಣ ಹೊಸ ಸಮಸ್ಯೆ ಬಂತೀಗ. ನನಗೆ ಮೂರ್ನಾಲ್ಕು ಜನ್ಮ ಇದೆ, ನಾ ಹುಟ್ಟಿ ಸಾಯ್ತೇವೆ ಅಂತ ಹೇಳಿದರೆ ನಿನಗೆ ನೂರಾರು ಸಾವಿರಾರು ಜನ್ಮ ಇದೆ, ನಿನಗೆ ಅನಂತ ಜನ್ಮ ಇದೆ ಗೋವಿಂದ ಅಂತ ಹೇಳ್ಬಿಡ್ತ. ನಮಗಿನ್ನು ದೇವ್ರ ಬಗ್ಗೆ ಸಕ್ತ ಮೊದಲನಿಸೋದು ಏನು ಗೊತ್ತಾ, ಪಾಪ ದೇವ್ರ ಹಣೆ ಬರ ನೋಡಿದ್ರೆ ಅಂತ ಅನ್ಸ್ಬಿಡುತ್ತೆ. ಮೊದಲಿಗೆ ನಾವು ಸ್ವಲ್ಪ ಹುಟ್ಟಿನೇ ಗೋಳಾಡಿಬಿಡ್ತೇವೆ, ದೇವರು ಪಾಪ ಅನಂತ ಜನ್ಮ ತಗೊಳ್ತಾನಂತೆ, ಎಷ್ಟು ಕಷ್ಟಪಡ್ತಾನೆ ಅನ್ನೋ ಪಾಪ ಅಂತ ಹೇಳಿಬಿಡ್ತ. ಯಾವುದೋ ಒಂದು ಬದಲಾಸಿಂತ ಊರಿಗೆ ಹೋದವರು ವಾರ ಇರಬೇಕು ಸಾಕಾಗಿಬಿಟ್ಟಿರುತ್ತೆ. ಯಾವಾಗಲೂ ಇಲ್ಲೇ ಇರ್ತೀರಾ, ಅಯ್ಯೋ ದೇವರೇ ಕಾಪಾಡಬೇಕು ನಿಮ್ಮನ್ನ ಅಂತಾರಲ್ಲ ಆಟೈ, ಯಾವಾಗಲೂ ಇಲ್ಲೇ ಇರ್ತೀರ ನೀವೀಗ ಗೋವಿಂದ ಅಂತಾರಲ್ಲ ಆಟೈ. ಕೃಷ್ಣ ಅನಂತ ಜನ್ಮಗಳ ನಿನಗೆ, ಅದು ಪುಣ್ಯ. ನಾವು ನಮ್ಗೆ ಎಷ್ಟೋ ಸತಿ ಏನಾಗುತ್ತೆ ಗೊತ್ತಾ, ಮರೆತು ಬಿಟ್ಟಿದ್ದೇವೆ. ನೀನು ಮರವ ಬೇರೆ ಇಲ್ಲ, ಇನ್ನೂ ಡೇಂಜರಸ್ ಅದು. ಒಂದು ಮರೆತು ಬಿಟ್ರೆ ಎಷ್ಟೋ ವಾಸಿ, ಕೆಲವು ಅನ್ಹ್ಯಾಪಿ ಥಿಂಗ್ಸ್ ಮರೆತು ಬಿಟ್ರೆ ಖುಷಿ ಆಗ್ತಾನೆ. ಎಲ್ಲ ಜ್ಞಾಪಕದ್ರ ಗತಿ ಏನಾಗಬೇಕು ಈ ಮಧ್ಯೆ ಅಂದ್ರೆ, ದೇವರ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಕಂಡುಕೊಂಡು ಎಷ್ಟೋ ಸಿಗುತ್ತೆ ಮೈನಸ್ ಎಷ್ಟೋ ಸರ್ತ ಬರಿಷ್ಠ ತುಂಬ ದುಃಖ ಪಡ್ತಿರ್ತಾರೆ. ಮರೆಸಕ್ ಆಗೋದಿಲ್ಲ ಎಷ್ಟೋ ಸಲ, ಮರೆಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಮರೆಯೋರಿಗೆ ನಾರ್ಮಲ್ ಆಗೋದಿಲ್ಲ, ಮರೆಸೋದು ಕಷ್ಟ. ನಮಗೆ ಎಲ್ಲ ತಿಳುವಳಿಕೆ ಇದ್ರೆ ಅದೊಂದು ಸಮಸ್ಯೆನೇ, ನಮಗೆ ಎಲ್ಲ ತಿಳುವಳಿಕೆ ನಮಗಿದ್ರೆ ದೊಡ್ಡ ಸಮಸ್ಯೆ. ಕೆಲವೊಮ್ಮೆ ನಮಗೆ ಜ್ಞಾನ ಬೇಕಾಗುತ್ತೆ ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ, ಫೇಲ್ ಆಗಿದ್ರೆ ಮರಿಲಿಕ್ಕೆ ವಿಸ್ಮರಣೆ ಬೇಕೇ ಬೇಕಾಗುತ್ತೆ, ಎರಡೆರಡು ಬೇಕಾಗುತ್ತೆ. ದೇವರಿಗೆ ವಿಸ್ಮರಣೆ ಇಲ್ಲವೇ ಇಲ್ಲ, ಎಲ್ಲದರ ಜ್ಞಾನ ಇದೆ, ವಿಸ್ಮರಣೆನೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವೊಂದು ಹೊಸ ಇನ್ನೊಂದು ಅರ್ಥ ಗೊತ್ತಾಗುತ್ತೆ. ವಿಸ್ಮರಣೆ ಯಾಕೆ ಲೈಕ್ ಮಾಡ್ತೇವೆ ಗೊತ್ತಾ, ನಾವು ಅನ್ಹ್ಯಾಪಿ ಥಿಂಗ್ಸ್ ಮರಿಲಿಕ್ಕೆ ಇಷ್ಟಪಡ್ತೇವೆ ನಾವು. ದೇವರು ಯಾತಕ್ಕೆ ವಿಸ್ಮರಣೆ ಲೈಕ್ ಮಾಡೋದಿಲ್ಲ ಅಂದ್ರೆ ಅದು ಅನ್ಹ್ಯಾಪಿ ಥಿಂಗ್ಸ್ ಎಲ್ಲೇ ಆತಂದ್ರೆ ಆತನ ಜೀವನದೊಳಗೆ. ದೇವರಲ್ಲಿ ದುಃಖದ ಹೆಸರಿಲ್ಲ, ಕೆಟ್ಟ ಕೆಲಸ ಅಂತಿಲ್ಲೇ ಇಲ್ಲ. ಆದ್ರಿಂದ ಪರಮಾತ್ಮ ಅದನ್ನು ಮರೆಯೋ ಪ್ರಸಂಗ ಬರೋದೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅಂತ ಹೇಳಿದಾಗ ಆನಂದಪೂರ್ಣ ಅನ್ನೋ ಅರ್ಥ ತಾನಾಗಿ ಬರುತ್ತ. ಎಲ್ಲವನ್ನೂ ತಿಳಿದವನು, ಯಾವುದನ್ನು ಮರೆಯದೇ ಇದ್ದವನು, ಸದಾ ತಿಳಿಯುವವನು ಅಂತ ಹೇಳಬೇಕಾದ್ರೆ ನಿಜವಾದ ಅರ್ಥದಲ್ಲಿ ಬಹಳ ಅಪೂರ್ವವಾದ. ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ, ಕೆಲವರು ತಿಳಿದಕ್ಕೆ ಇಷ್ಟನೇ ಪಡೋದಿಲ್ಲ ಕೆಲವು ಸಲ, ಅದು ಬೇರೆ. ಮತ್ತೆ ಕೆಲವು ತಿಳಿದಕ್ಕೆ ಇಷ್ಟನೇ ಪಡೋದಿಲ್ಲ. ಯಾರೋ ತಮ್ಮಡಿ ತುಂಬಾ ಸೀರಿಯಸ್ ಆಗಿರುತ್ತೆ, ಒಳ್ಳೆ ವಯಸ್ಸಿನಲ್ಲಿರ್ತಾರೆ, ಅವ್ರ ಬದುಕ ಸಂಭವ ಇರೋದಿಲ್ಲ, ಅವ್ರು ಹೇಗಿದ್ದಾರೆ ಅಂತ ಕೆಲವು ಭಯಪಡ್ತಾರೆ. ನೋಡಿ ಗೊತ್ತಾಗ್ಬಿಟ್ರೆ ಅಯ್ಯೋ ಸತ್ತೋದ್ರೆ ಎಲ್ಲಿ ಹೇಳ್ತಾರತ್ತೋ ಭಯ ಪಾಪ ಅಂದ್ರೆ, ನಾಲೆಡ್ಜನ್ನೇ ಹೇಟ್ ಮಾಡ್ತಾನೆ ಇದು ಸಮಸ್ಯೆ ಅಂತ ಕೇಳಿದೆ. ಯಾರು ಹೇಳಕ್ ಬಂದ್ರೆ ಸ್ವಲ್ಪ ಇರಿ ಅಂತ ಹೇಳಿ ಮಾಡ್ಕೊತಾನೆ ಆಶ್ಚರ್ಯ. ದೇವರಿಗೆ ಆ ಪ್ರಸಂಗ ಇಲ್ಲ, ಯಾಕಂದ್ರೆ ದೇವರಿಗೆ ದುಃಖದ ಹೆಸರಿದ್ದಿರ್ತಾನೆ. ದೇವರ ಕಲ್ಪನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ದೇವರು ಅಂತ ಮಾತಾಡೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ದೇವರು ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳೋದು ತುಂಬಾ ಮತ್ತವರಿಗೆ ಅರ್ಥ ಆಗಿಲ್ಲ. ಇವತ್ತಿಗೂ ದೇವರು ಅಂತ ಹೇಳಿದ್ರೆ 99% ಪಾಲು ಜನ ದೇವರು ಅಂತ ಕರೆಯೋರೆಲ್ಲ ಯಾವುದೋ ಒಂದು ಚಿಕ್ಕ ವಸ್ತು ನರಸರನ್ನು ದೇವರನ್ನು ಕರೀತಾರೆ ಅಷ್ಟೇ. ದೇವರ ನಿಜವಾದ ಆಕಾಶವನ್ನ ನಾವು ಇಷ್ಟೇ ಅಂತ ತೋರಿಸಿದ್ರೆ ಎಷ್ಟು ತಪ್ಪಾಗುತ್ತೋ ಅಷ್ಟು ತಪ್ಪಾಗುತ್ತೆ. ಆಕಾಶ ಒಳಗೆ ನಿಂತ್ಕೊಂಡು ಆಕಾಶ ಗೊತ್ತಾಗೋದಿಲ್ಲ, ಹೊರಗೆ ನೋಡಿದ್ರೆ ಆಕಾಶ ಗೊತ್ತಾಗುತ್ತೆ. ಆಕಾಶದ ವ್ಯಾಪ್ತಿ ಗೊತ್ತಾಗಬೇಕಾದ್ರೆ ನಾವು ಹೊರಗಿಂದ ನೋಡಬೇಕೇ ಹೊರತು ಮನೆಯೊಳಗೆ ಕೂತ್ಕೊಂಡು ನೋಡಿದ್ರೆ ಅಲ್ಲ. ಹಾಲೊಳಗೆ ಕೂತ್ಕೊಂಡು ನೋಡಿದ್ರೆ ಆಕಾಶ ದೊಡ್ಡದು, ರೂಮಲ್ಲಿ ಇನ್ನೂ ಚಿಕ್ಕದಾಗಿಬಿಡುತ್ತೆ ಆಕಾಶದಲ್ಲಿ. ರೂಮ್ನಲ್ಲಿ ಕೂತ್ರೆ ಇನ್ನೂ, ಬಸ್ಸಲ್ಲಿ ಕೂತ್ರೆ ಇನ್ನೂ ಚಿಕ್ಕದಾಗಿರುತ್ತೆ, ಕಾರಲ್ಲಿ ಕೂತ್ರೆ ಇನ್ನೂ ಚಿಕ್ಕದು, ಚಿಕ್ಕದಾಗ್ತಾ ಹೋಗುದು. ಸ್ವಲ್ಪ ಹೊರಗೆ ಬಂದ ತಕ್ಷಣ ಅದು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ದೇವರ ವೈಭವ ಗೊತ್ತಾಗಬೇಕಾದ್ರೆ ನಾವು ಹೊರಗೆ ಹೋಗಬೇಕು ಅಂದ ಅರ್ಥ ಏನೋ, ಜ್ಞಾನ ವಿಕಾಸವಾಗಬೇಕು. ಅಂಥ ವೈಶಿಷ್ಟ್ಯವನ್ನು ಅಧ್ಯಾಯ ಕೊಡ್ತಾ ದೇವರು ಸರ್ವಜ್ಞ ಎಂಬುದನ್ನು ಸ್ವತಃ ತಾನೇ ಹೇಳ್ತಾ ಇದ್ದಾನೆ. ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಮುಂದೆ ಅಷ್ಟು ಹೇಳಿದ ಕೃಷ್ಣ, ನಮ್ಮ ಈ ಸಮಸ್ಯೆ ಬಂತಲ್ಲ, ಈ ಅಷ್ಟು ಜನ್ಮಗಳು ಬಂದಿದೆ, ಎಷ್ಟು ಕಷ್ಟವಾಗಿದ್ದು ನಿನಗೆ ಅಂತ ಕೇಳಿದರೆ, ಮೀಮಾಂಸಕರು ಹಾಗೆ ಹೇಳ್ತಾರೆ ದೇವರ ಬಗ್ಗೆ, ಪಾಪ ದೇವರ ಹಡೆ ಬರ ನೋಡಿ ಅಂತಾನೆ ಹೇಳೋದು. ವಿಷ್ಣುರ್ ಏನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ. ವಿಷ್ಣುವಿನ ಹಣೆ ಬರ ನೋಡಿದ 10 ಅವತಾರ ಎತ್ತಿದ್ದಾನೆ. ಅವು ಏನು ಹುಚ್ಚುಚ್ಚ ಅವತಾರಗಳು, ಮೀನಂತೆ, ಮೊಸಳು ಇದಂತೆ, ಕೂರ್ಮ ಅಂತೆ, ನರಸಿಂಹ ಅಂತೆ, ಏನೇನೋ ಅವತಾರಗಳು. ಪಾಪ ದೇವ್ರ ಬಗ್ಗೆ ಪಾಪ ಅನ್ನೋ ರೀತಿಯಲ್ಲಿ ಮೀಮಾಂಸಕರು ಬರೆದು ಬಿಟ್ಟಿದ್ದಾರೆ. ಪಾಪ ಬ್ರಹ್ಮದೇವರು ನೋಡಿದ್ರ ಏನು ಹಣೆ ಬರ, ಕುಂಬಾರಗಿರಿ ಕುಂಬಾರನ ಕೆಲಸ ಮಾಡಿದಾಗ ಸೃಷ್ಟಿ ಮಾಡ್ತಾರೆ, ಮೆತ್ತಿ ಮೆತ್ತಿ ಹಾಕ್ತಿರೋದೇ ಕೆಲಸ. ಜಗ ಸೃಷ್ಟಿ ಮಾಡೋದು ಹಾಕೋದು, ಸೃಷ್ಟಿ ಮಾಡೋದು ಹಾಕೋದು, ಬ್ರಹ್ಮದೇವರ ಹಣೆ ಬರಹ ಬರೇ ಬಗ್ಗೆ ಸೃಷ್ಟಿ ಮಾಡ್ತಾನೆ ಇರ್ತಾರೆ. ಪಾಪ ರುದ್ರದೇವರು, ರುದ್ರದೇವರು ಭಿಕ್ಷೆ ಬಿಡ್ತಾರೆ ಇದ್ದಾರೆ ಪಾಪ ಅವ್ರ ಪ್ರಕಾರ. ಯಾರು ಭಿಕ್ಷೆ ಕೊಡೋದು ರುದ್ರ ನೆನಪಾಗೋ ಪೈಕಿ ಅವರಿಗೆ, ಓ ಏನು ಪ್ರಾರಬ್ಧ, ಇನ್ನು 4-5 ದಿವಸ ಬೇಡಿದ್ರೆ ಕಷ್ಟ ಆಗತ್ತೆ. ಯಾವಾಗಲೂ ಕೂಡ ರುದ್ರದೇವರು ಹಾಗಿದ್ದಾರೆ. ಇದೆಲ್ಲ ಯಾತಕ್ಕೆ ಗೊತ್ತಾ, ತಸ್ಮೈ ನಮಃ ಕರ್ಮಣಿ. ಸೂರ್ಯನ ಹಣ ಬಾರ ನೋಡಿ, ದಿವಸ ತಿರುಗಿದ್ದು 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 ತಿರುಗಿದ್ದೆ. ಸೂರ್ಯ ನಾನ್ ಇಷ್ಟ ಪೋರಾಡ್ತಿರ್ಬೇಕು ಪಾಪ, ವಾರಗಟ್ಟೆ ಹೋಗಿ ಬಂದ್ರೆ ಸುಸ್ತಾಗಿ ಬಿಡುತ್ತೆ ಮನುಷ್ಯನಿಗೆ, ಯಾವಾಗಲೂ ಸಂಚಾರ ಮಾಡ್ತಾನಲ್ಲ. ಮಹಾಲಕ್ಷ್ಮಿ ಮಾತನ್ನು ಹೇಳ್ತಾರೆ, ಮಹಾಲಕ್ಷ್ಮಿ ಲಕ್ಷ್ಮೀ ಸ್ವಯಂವರದ ಕಾಲಕ್ಕೆ ಸೂರ್ಯನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ನಿತ್ಯ ಸಂಚಾರಿ, ನಿತ್ಯ ಸಂಚಾರಿ ಯಾವಾಗಲೂ ಇರೋದೇ ಇಲ್ಲ, ಅದರಿಂದಾಗಿನೇ ಅದನ್ನು ಸಾವಾಸನೆ ಬೇಡ ಅಂತ ಹೇಳಿಬಿಟ್ರು. ನಿತ್ಯ ಸಂಚಾರ ಅದೊಂದು ದೊಡ್ಡ ದೋಷ ಇದ್ದಾಗಲೇ ಖಂಡಿತ. ಯಾವಾಗಲೂ ಟ್ರಾವೆಲ್ ಮಾಡ್ತಾರೆ ಅಂತ ಕೇಳಿದ್ರೆ ಮನೆಯಲ್ಲಿ ಇದ್ದೇ ಗೊತ್ತಿಲ್ಲ ಅವನಿಗೆ, ಬೇಡ ಅಂತ ಹೇಳಿಬಿಡ್ತಾನೆ. ಇದು ಆಶ್ಚರ್ಯ. ಆದರೆ ಭಗವಂತನಿಗೆ ಯಾವುದು ದೋಷ ಅಲ್ಲ. ಇದೆಲ್ಲ ಮೀಮಾಂಸಕರು ವಿಚಿತ್ರ ರೀತಿಯಲ್ಲಿ ವಾದ ಮಾಡ್ತಾ ಹೋಗ್ತಾರೆ. ಆದರೆ ದೇವರು ಈ ರೀತಿ ಹುಟ್ಟುತ್ತಾನಲ್ಲ, ಅವನಿಗೆ ದುಃಖ ಆಗೋದಿಲ್ಲ ನೋವಾಗೋದಿಲ್ಲವೆ ಅಂತ ಕೇಳಿದರೆ ದೇವರ ಹುಟ್ಟು ಅಂದ್ರೆ ಏನು ಅಂತ ಮುಂದೆ ಭಗವಂತ ಹೇಳುತ್ತಾನೆ. ಇದು ನಮಗೂ ದೇವರಿಗಿರೋ ವ್ಯತ್ಯಾಸವನ್ನು ಮತ್ತೆ ಸ್ಪಷ್ಟ ಹೇಳ್ತಕ್ಕಂಥ ಭಾಗ. ಅರ್ಜುನ, ನನ್ನ ಹುಟ್ಟು ನಿನ್ನ ಹುಟ್ಟಿನಂತೆ ಅಲ್ಲ ಅಂತ ಹೇಳಿದ. ನನ್ನ ಹುಟ್ಟು ನಿನ್ನ ಹುಟ್ಟಿನಂತೆ ಅಲ್ಲ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಇವತ್ತು ನಾನು ಅಜ, ನನ್ನ ಎಂದೂ ಹುಟ್ಟಿಲ್ಲ, ಮತ್ತು ಅವ್ಯಯಾತ್ಮ, ನನ್ನ ದೇಹಕ್ಕೂ ಹುಟ್ಟಿಲ್ಲ, ನನ್ನ ಸ್ವರೂಪಕ್ಕೂ ಹುಟ್ಟಿಲ್ಲ, ನನ್ನ ದೇಹಕ್ಕೂ ಹುಟ್ಟಿಲ್ಲ. ಜೀವರಿಗೆ ಹುಟ್ಟಿಲ್ಲ, ಅವರ ದೇಹಕ್ಕೆ ಹುಟ್ಟಿದೆ. ಆದರೆ ಪರಮಾತ್ಮನಿಗೆ ಆತ ಚೈತನ್ಯಕ್ಕೂ ಹುಟ್ಟಿಲ್ಲ, ಆತನ ದೇಹಕ್ಕೂ ಹುಟ್ಟಿಲ್ಲ. ಭೂತಾನಾಂ ಈಶ್ವರೋಪಿ ಸನ್, ಎಲ್ಲ ಸ್ವಾಮಿಗಳ ಭೂತಾನಾಂ ಅಂತ ಬರೀ ಪ್ರಾಣಿಗಳು ಅಂತ ಸಾಮಾನ್ಯ ಅರ್ಥ, ಎಲ್ಲರೂ ಅಷ್ಟೇ ಅರ್ಥ ಬರೆದವರೇ. ಭೂತಾನಾಂ ಅಂದರೆ ಪ್ರಾಣಿಗಳಿಗೆ, ಈಶ್ವರ ಅಂದರೆ ಒಡೆಯ ಅಂತ, ಪ್ರಾಣಿಗಳಿಗೆ ಒಡೆಯ. ನಾಲ್ಕಾರು ಪ್ರಾಣಿಗಳು ಎಲ್ಲರೂ ಒಡೆಯರಾಗೇ ಇರ್ತಾರೆ, ಅದೇನು ದೊಡ್ಡದಲ್ಲ. ಅದಕ್ಕೆ ಆಚಾರ ಅರ್ಥ ಬರೀತಾರೆ ಬೇರೆ ಕಡೆಗೆ. ಭೂತಾನಾಂ ಭೂತಾನಾಂ ಅಂದರೆ ಬ್ರಹ್ಮಾದಯೋಹಿ ಭೂತಾನಿ ತೇಷಾಂ ಅಂತರ್ಗತೋ ಹರಿಹಿ. ಬ್ರಹ್ಮಾದಿ ದೇವತೆಗಳಿಗೆಲ್ಲ ಒಡೆಯ ನಾನು. ಈ ಮಾತು ಯೋಚನೆ ಮಾಡಬೇಕು. ನಾನು ಹುಟ್ಟುತ್ತೇನೆ ಅಂತ ಹೇಳಿದೆ, ಹುಟ್ಟಿಸೋನು ಯಾರೋ ಬ್ರಹ್ಮ. ಬ್ರಹ್ಮ ನನ್ನ ಕೈಗಳಿಗಿದ್ದಾನೆ, ಮತ್ತು ನನ್ನ ಹುಟ್ಟಿಸೋ ಚಾನ್ಸಸ್ ಇಲ್ಲ. ಇವಾದ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾದಿಗಳಿಗೆ ಒಡೆಯ ನಾನು, ಬ್ರಹ್ಮರುದ್ರಾದಿಗಳಿಗೆ ಒಡೆಯನಾದ್ದರಿಂದ ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮ ನನ್ನ ಸೃಷ್ಟಿ ಮಾಡ ಹಾಗಿಲ್ಲ, ಜಗತ್ತನ್ನು ಲಯ ಮಾಡುವ ಶಿವ ನನ್ನ ನಾಶ ಮಾಡ ಹಾಗಿಲ್ಲ. ಈ ಅರ್ಥ ಹೇಳೋದ ಸೂರ ಶ್ಲೋಕದ ಸ್ವಾರಸ್ಯ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಹುಟ್ಟಿಲ್ಲ ಅಂತೀಯ, ನಿತ್ಯ ಅಂತೀಯ, ಮತ್ತು ಬಂದಿದ್ದೀಯಾ ಅಂತ ಕೇಳಿದರೆ ಅದೇ ವಿಶೇಷ. ಪ್ರಕೃತಿಂ ಸ್ವಾಮಧಿಷ್ಠಾಯ, ರೂಪನ ಹಾಗೆ ತಗೊಂಡು ಬಂದಿದ್ದೇನೆ ಹೊರತು ಬೇರೆ ಏನು ಮಾಡಿಕೊಂಡು ಬಂದಿಲ್ಲ. ನಾನು ನಿಮ್ಮಂತೆ ತಂದೆ ತಾಯಿ ನಿಮಿತ್ತ ಮಾಡಿಕೊಂಡು ಪ್ರಾಕೃತೇಹವನ್ನು ಹೊಂದಿ ಯಾವುದೋ ರೀತಿಯಲ್ಲಿ ಬೆಳೆದು ಕಷ್ಟಪಟ್ಟು ಬಂದವನಲ್ಲ ನಾನು. ಪ್ರಕೃತಿಂ ಸ್ವಾಮಧಿಷ್ಠಾಯ, ಹಾಗೆ ಬಂದವನು, ಮೂದು ರೂಪದಲ್ಲಿ ಹೇಗಿದ್ದಾನು ಹಾಗೆ ಬಂದಿದ್ದೇನೆ. ನನಗೆ ಪ್ರಾಕೃತ ದೇಹದ ಸಂಬಂಧವೇ ಇಲ್ಲ, ಪ್ರಾಕೃತ ದೇಹದ ಸಂಬಂಧವೇ ಇಲ್ಲ. ಸಂಭವಾಮಿ ಆತ್ಮಮಾಯಯ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಭವಾಮಿಯಲ್ಲ, ಸಂಭವಾಮಿ, ಚೆನ್ನಾಗಿ ಬರ್ತೇನೆ. ಸಂಭವಾಮಿ, ಚೆನ್ನಾಗಿ ನಡೀತಾರೆ ಅಂತ ಹೇಳ್ತಾರೆ. ನಡೀತಾರೆ, ಚೆನ್ನಾಗಿ ನಡೀತಾರೆ. ಕೋಲು ಹಿಡ್ಕೊಂಡು ನಡೆದ ನಡೀತಾರೆ, ಪಾಪ ಸರಿ ಇಲ್ಲ, ವಯಸ್ಸಾಗಿದೆ, ಕೋಲು ಹಿಡ್ಕೊಂಡು ನಡೀತಾರೆ. ಅಥವಾ ಕಾಲಿಗೆ ಪೆಟ್ಟು ಬಿದ್ದಿದೆ, ಕೋಲು ಹಿಡ್ಕೊಂಡು ನಡೀತಾರೆ. ಸರಿಯಾಗಿ ನಡೀತಾರೆ ಅಂದ್ರೆ ಅರ್ಥ ಏನು? ಅವ್ರಿಗೆ ಯಾವುದೇ ವಿಧವಾದ ನಡವಳಿಕೆ ತೊಂದರೆಯೇ ಇಲ್ಲ. ಇವತ್ತು ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ನಾನು ಸಂಭವಾಮಿ, ಚೆನ್ನಾಗಿ ಹುಟ್ಟಿ ಬರ್ತೇನೆ ಅಂದ್ರೆ ಅರ್ಥ ಏನು? ಉಳಿದ ಹೊರ ಹುಟ್ಟಿನಲ್ಲಿ ಏನೇನು ದೋಷಗಳಿದೆ ಅದು ಯಾವುದಾದ್ರೂ ಇಲ್ಲವೇ ಇಲ್ಲ. ಇವತ್ತು ಕೃಷ್ಣ ನಮ್ಮಂತೆ ಹುಟ್ಟಿದ, ರಾಮ ನಮ್ಮಂತೆ ಹುಟ್ಟಿದ ಅಂತ ಆಗಿದ್ರೆ ಆತನ ಜಯಂತಿ ಆಚರಣೆಗೆ ಅರ್ಥ ಇರಲಿಲ್ಲ, ಆತನ ಪೂಜೆ ಮಾಡೋ ಪ್ರಸಂಗ ಬರ್ತಿರಲಿಲ್ಲ. ನಮಗಿಂತ ಸುಪೀರಿಯರ್ ಅಂತ ಆಗ್ತಿತ್ತೆ ಹೊರತು ಸುಪ್ರೀಂ ಮೋಸ್ಟ್ ಅಂತ ಆಗ್ತಿರಲಿಲ್ಲ. ತುಂಬಾ ಜನ ಯೋಚನೆ ಮಾಡಬೇಕು. ದೇವರು ನಮ್ಮಂತೆ ಹುಟ್ಟಿ ನಮ್ಮಂತೆ ಸಾಯುವವನಾಗಿದ್ದರೆ ಅವನ ಪೂಜೆಗೆ ವಿಶೇಷ ಮಹತ್ವ ಬರ್ತಿರಲಿಲ್ಲ. ಎಲ್ಲರೂ ಪೂಜೆ ಮಾಡೋದಾಗಲಿ, ಎಲ್ಲ ಕಾಲಕ್ಕೂ ಪೂಜೆ ಮಾಡೋದಾಗಲಿ, ಸದಾ ಸ್ಮರಣೆ ಮಾಡೋದಾಗಲಿ ಅರ್ಥರಹಿತವಾಗ್ತಿತ್ತು. ಇವತ್ತು ದೇವರು ನಮ್ಮಂತೆ ಯಾವ ರೀತಿಯಲ್ಲೂ ಇಲ್ಲ. ಅದನ್ನು ಹೇಳಿದ್ರೆ ಭಗವದ್ಗೀತೆ ಹೊರಟಿದೆ. ಅವನು ನಮ್ಮಂತ ಹುಟ್ಟು ಯಾವ ಕಾಲಕ್ಕೂ ಇಲ್ಲ, ಸಾವು ಯಾವ ಕಾಲಕ್ಕೂ ಇಲ್ಲ. ಪ್ರಕೃತಿಯನ್ನು ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ನಾವು ಇಷ್ಟಪಡದೆ ಹುಟ್ಟಿ ಬಂದಿದ್ದೇವೆ, ದೇವರು ಇಷ್ಟಪಟ್ಟು ಹುಟ್ಟಿ ಬಂದಿದ್ದಾನೆ. ಇದು ವಿಶೇಷ. ಇಷ್ಟಪಟ್ಟು ಅಂದ್ರೆ ಏನು? ತಾನು ಹೇಗೆ ಇಷ್ಟಪಡ್ತಾನೋ ಹಾಗೆ, ಹೇಗೆ ಇಷ್ಟಪಡ್ತಾನೋ ಹಾಗೆ. ಇವತ್ತು ಮನುಷ್ಯ ಇರ್ತಾನೆ, ತನ್ನ ಮನೆಯಲ್ಲಿ ಇಷ್ಟ ಬಂದಾಗಿರ್ತಾನೆ, ಬೇರೆ ಕಡೆ ಹೋದಾಗ ಇರ್ಲಿಕ್ಕೆ ಬರೋದಿಲ್ಲ. ಆ ಮನೆಯ ತಕ್ಕಂತೆ ಅಲ್ಲಿ ಡಿಸೆಂಟ್ ಇಲ್ಲರೂ ಡಿಸೆಂಟಾಗಿ ನಡ್ಕೋಬೇಕಾಗುತ್ತೆ. ಕೊನೆ ಪಸ್ಟ್ ಎಷ್ಟೋ ಸಲ ಈಗ ಬೇರೆ ಮನೆ ಬೇರೆ ಕಡೆ ಇದ್ದೇನೆ ಅಂತ ಹೇಳಿದ್ವಿ. ತಂದೆ ಆದಾಗ ಯೋಚನೆ ಇಲ್ಲ, ಪರಮಾತ್ಮ ಇಡೀ ಜಗತ್ತೇ ತಂದು ಆದ್ದರಿಂದ ಸ್ವೇಚ್ಛೆಯಾಗಿ ಇರ್ತಾನೆ. ಹುಡುಗ ಹಾಗೆ ಇರ್ಲಿಕ್ಕೆ ಬರೋದಿಲ್ಲ. ಎಲ್ಲೊಂದು ಹೋಗ್ಲಿಕ್ಕೆ ಬರುತ್ತೆ, ಯಾರ್ದೋ ಮನೆಗೆ ಹೋಗಿರ್ತಾನೆ ಪಾಪ, ಪಾಲೆ ಕಾಯ್ತಾ ಕೂತಿರ್ತಾರೆ ಅಷ್ಟೇ. ಒಳಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ, ಇದಕ್ಕಿಂತ ಒಳಗೆ ಹೋಗ್ಬಿಟ್ರೆ ಆ ಕಡೆಗೆಲ್ಲ ಹೋಗ್ಬಿಟ್ರೆ ಅಡುಗೆ ಮನೆಗೆ ಹೋಗ್ಬಿಟ್ರೆ ಬೇಕಾದ ಅದೇ ತಾನೆ ಪಾಪ. ಆಗಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೇ ಆಗಿದ್ರು ಸುಮ್ಮನೆ ಕೂತಿರ್ಬೇಕಷ್ಟೇ. ನಮ್ಮ ಮನೆ ಅಲ್ಲ ಇದು, ತಮ್ಮನೇಲಿ ಓಡಾಡಿದ್ರೆ ಓಡಾಡಕ್ಕೆ ಬರೋದಿಲ್ಲ. ದೇವರ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ ಪರಮಾತ್ಮ, ಯಾವ ಸ್ಥಳಕ್ಕೆ ಬೇಕಾದ್ರೂ ಹೋಗ್ತಾರೆ. ಗೆಸ್ಟ್ಗಳು ಎಲ್ಲಿ ಕುಡಿಸ್ಬೇಕು, ಎಲ್ಲಿ ಕುಡಬೇಕು ಅವರು? ಇಲ್ಲಿ ಕುಡಿ ಅಲ್ಲೇ ಕುಡಬೇಕಷ್ಟೇ. ಇಲ್ಲಿ ಕುಡಿ ಅಲ್ಲೇ ಕುಡಬೇಕು, ಬೆಟರ್ ಸಿ ಅಲ್ಲೇ ಕುಡ್ತೀರಿ ಅಂತ ಹೋಗೋಗಿಲ್ಲ ಅವನು ಪಾಪ. ಇಲ್ಲ ಕುಡ್ಬೇಕು ಅನಿಸಿರುತ್ತೆ, ಅಲ್ಲಿ ತೋರಿಸ್ಬಿಡ್ತಾರ ಪಾಪ, ಮನೆ ಬಾರ ಇಷ್ಟೇ ಇಲ್ಲೇ ಕುಡಿ ಅಂತ. ಅದಕ್ಕೆ ಆ ಕಡೆ ಹೊರಗೆ ಬರೋದಿಲ್ಲ. ಇನ್ನೊಬ್ಬರು ಮನೆಗೆ ಹೋದಾಗ ಕೂಡೋ ಸ್ವಾತಂತ್ರ್ಯ ನಮಗಿಲ್ಲ. ದೇವ್ರ ಹಾಗಲ್ಲ, ಯಾಕಂದ್ರೆ ಮನೆ ಅಲ್ಲ, ಒಂದೇ ಕಾರಣ ಅದಕ್ಕೆ ನಮ್ಮ ಮನೆ ಅಲ್ಲ. ಆ ರೀತಿ ಚಾಯ್ಸ್ ಕೇಳ್ತಾವ್ರು ಓಡಿಸ್ಬಿಡ್ತಾರೆ ಅಂತಾನು ಗೊತ್ತು. ಚಾಯ್ಸ್ ಕೇಳಾಗಿಲ್ಲ, ಕುಡಿಸಿದ್ರೆ ಅಷ್ಟಾರು ಸಿಗುತ್ತೆ. ಬೇರೆ ಊಟಕ್ಕೆ ಹೋಗಿರ್ತಾರೆ, ಎಲೆ ಹಾಕ್ದಲ್ಲಿ ಕುಡಬೇಕಷ್ಟೇ. ಬೇರೆ ಕಡೆ ಕೂತು ಬಿಟ್ರೆ ಹೋಯ್ತು, ಅದು ಇಲ್ದಾಗ ಆಗಿಬಿಟ್ರೆ ಆದ್ರೆ 2 ಗಂಟೆ ಬೇರೆ ಆಗಿಬಿಟ್ಟಿರುತ್ತೆ. ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕ್ಕೆ ಟೈಮ್ ಇರೋದಿಲ್ಲ. ಎಲ್ಲಿ ಮೀಲ್ಸ್ ರೆಡಿ ಕೂಡ ಮೂರೋಗಿರುತ್ತೆ ಎಷ್ಟೋ ಕೊಡಿ ಆಗಲೇನೆ. ಭಾರಿ ಕಷ್ಟ, ಎಷ್ಟು ಕಷ್ಟ ಆಗುತ್ತಾಗ ಸಮೂಹ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸಮೂಹ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ದೇವರಿಗೆ ಸಮಸ್ಯೆನೇ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದರೆ ದೇವರ ಚಿತ್ರ ನಮ್ಮ ಮನಸ್ಸಲ್ಲಿ ತುಂಬ ಎಕ್ಸ್ಪ್ಯಾಂಡ್ ಆಗಬೇಕು. ಮೊದಲು ಮನಸ್ಸಲ್ಲಿ ಎಕ್ಸ್ಪ್ಯಾಂಡ್ ಆದರೆ ಹೊರಗೆ ಕಾಣಿಸ್ತಾನೆ. ವಿಶ್ವರೂಪವನ್ನು ಭಗವಂತ ಹೇಳ್ತಾನೆ, ಆಮೇಲೆ ತೋರಿಸ್ತಾರೆ. ಥಿಯರಿ ಎಕ್ಸ್ಪ್ಲೈನ್ ಮಾಡಿ ಪ್ರಾಕ್ಟಿಕಲ್ ತೋರಿಸ್ತಾರಲ್ಲ, ಹಾಗೆ ಏಕೆ ಪ್ರಾಕ್ಟಿಕಲ್ ಏನು ಅರ್ಥ ಆಗೋದಿಲ್ಲ. ಥಿಯರಿ ಎಲ್ಲ ಹೇಳಿದ್ರೆ ತೋರಿಸಿದ್ರೆ ಹಾಗೂ ಅರ್ಥ ಆಗೋ. ಸೊ ದೇವರ ಬಗ್ಗೆ ಅವನ ಜ್ಞಾನ ಎಂಥದ್ದು, ಅವತಾರ ಎಂಥದ್ದು, ನಮ್ಮಂತಹ ದೇಹ ರಕ್ತ ಮಾಂಸಗಳ ದೇಹ ಭಗವಂತನಿಗೆ ಯಾವ ಕಾಲಕ್ಕೂ ಇಲ್ಲ. ಅಂತಕ್ಷಣ ಅವನಿಗೆ ರೋಗಗಳ ಹೆಸರು ಬರೋದಿಲ್ಲ. ಆಗ ಈ ದೇಹನೇ ಅಲ್ಲ ಅಂದಮೇಲೆ ರೋಗದ ಹೆಸರು ಬರೋದೇ ಇಲ್ಲ. ಸಾಮಾನ್ಯವಾಗಿ ಇವರು ಮನೆ ಬೆಂಕಿಗೆ ಬಿದ್ದಾಗ ಆರಿಸಕ್ಕೆ ಬಂದವರು ಹಾಗೆ ಹೋಗ್ಬಿಡ್ತಾರೆ ಒಳಗಡೆ, ಅವ್ರ ದೇಹ ಸುಡೋದಿಲ್ಲ. ಯಾತಕ್ಕೆ? ಅವರು ಆ ಡ್ರೆಸ್ ಹಾಕೊಂಡಿರೋದೇ ಬೇರೆ, ಫೈರ್ ಪ್ರೂಫ್ ಡ್ರೆಸ್ ಅಂತ ಹಾಕೊಂಡಿರ್ತಾರೆ. ಅದೇ ನಮ್ಮ ದೇಹಕ್ಕೆ ಏನಾಗೋದಿಲ್ಲ ಬಿಡಿ ಅಂತ, ನಮ್ಮ ಬಟ್ಟೆಗೆ ಏನೂ ಆಗೋದಿಲ್ಲ. ಇವತ್ತು ಯೋಚನೆ ಮಾಡಿದರೆ ದೇವರ ದೇಹಕ್ಕೆ ಏನೇನೂ ಆಗೋದಿಲ್ಲ, ನಾಶ ಇಲ್ಲ, ವಿಕಾರ ಇಲ್ಲ, ಯಾವುದೂ ಇಲ್ಲ. ಆದ್ದರಿಂದ ಸಾರಥ್ಯ ಕೃಷ್ಣ ಕೂತಿದ್ದಾನಲ್ಲ, ರಾಮಾಯಣ ತುಂಬ ಜನ ಸರಿಯಾಗಿ ಓದಬೇಕು. ರಾಮದೇವರು ಕವಚ ಹಾಕೊಂಡಲ್ಲ ಯುದ್ಧದ ಕಾಲಕ್ಕೆ, ಸರಿಯಾಗಿ ಓದಿ. ವನವಾಸಕ್ಕೆ ಅದೇ ಡ್ರೆಸ್ಸಲ್ಲಿ ಯುದ್ಧ ಮಾಡ್ತಾರೆ ರಾಮದೇವರು. ಮಾತು ಕೊಟ್ಟರೆ ವನವಾಸಕ್ಕೆ ಹೋಗ್ತೇನೆ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿಲ್ಲ ರಾಮದೇವರು. ಅದೇ ಡ್ರೆಸ್ಸಲ್ಲಿದ್ದಾರೆ. ಯಾವ ಡ್ರೆಸ್ಸು? ತಲೆ ಕಿರೀಟ ಇಲ್ಲ, ಕಟ್ಕೊಂಡಿದ್ದಾರಷ್ಟೇ. ನಾರು ಬಟ್ಟೆ ಅಷ್ಟೇ, ಸೆಲ್ಲೆ ಹೊದ್ದಿದ್ದಾರೆ. ಒಂದು ಸತ್ತು ಕವಚ ಹಾಕೊಂಡಿಲ್ಲ ರಾಮದೇವರು. ರಾವಣ ದಿವ್ಯಾಸ್ತ್ರಗಳನ್ನು ಬಿಡ್ತಾರಲ್ಲ ರಾಮದೇವರಿಗೆ, ಒಂದು ಚೂರು ರಕ್ತ ಬಂದಿರಬೇಕು, ಎಲ್ಲೂ ಇಲ್ಲ. ಬಾಡಿನೇ ಅದಲ್ಲ, ಇದು ವಿಶೇಷ. ಈ ಮಾತು ಅರ್ಥ, ಕೃಷ್ಣ ರೂಪದಲ್ಲಿ ಕವಚ ಇದೆ, ಸುಮ್ಮನೆ ಹಾಕೋಬೇಕು ಹಾಕೊಂಡಿದ್ದಾನಷ್ಟೇ, ಆ ವಿಚಾರ ಬೇರೆ. ರಾಮರೂಪ ಕವಚನೇ ಇಲ್ಲ, ತಮಾಷೆ. ಹನುಮಂತನಿಗೂ ಕವಚ ಇಲ್ಲ, ಹನುಮಂತನ ಕವಚ ಇಲ್ಲ, ರಾವಣಿಗೂ ಕವಚ ಇಲ್ಲ. ಅವರೇ ಎಲ್ಲರಿಗೂ ಕವಚ, ಅವರಿಗೆ ಅದು ಕವಚ ಬೇಕು. ಈ ಮಧ್ಯೆ ಜಗತ್ತಿಗೆ ಭಗವಂತ ಕವಚ, ಕವಚಕ್ಕೆ ಇನ್ನೊಂದು ಕವಚ ಹಾಕನ ಸ್ಥಿತಿ ಇಲ್ಲ. ಹಾಗೆ ಭಗವಂತ ಇದ್ದಾನೆ. ಯೋಗಕ್ಷೇಮಂ ಮಹಾಮ್ಯಹಮಂತ ತಾನೇ ಹೇಳಬೇಕಾದ್ರೆ ತನಗ್ಯಾರು ಯೋಗಕ್ಷೇಮ ವಹಿಸ್ಬೇಕು ಪರಮಾತ್ಮನಿಗೀಗ? ಅದು ರಾಮಾಯಣ ಓದ್ದವರು ಯಾರು ಅಬ್ಸರ್ವ್ ಮಾಡಿಲ್ಲ ಅದನ್ನ? ರಾಮದೇವರು ಎಂದೂ ಸಹ ಕವಚ ಹಾಕೊಂಡಿಲ್ಲ. ರಥದಲ್ಲಿ ರಾಮದೇವರು ಕೂತಿಲ್ಲ, ನಡ್ಕೊಂಡು ಓಡೇ ನಡ್ಕೊಂಡು ಯುದ್ಧ ಮಾಡಿದ್ದಾರೆ. ಕೊನೆಯ ಕಾಲಕ್ಕೆ ಇಂದ್ರದೇವ್ ತಮ್ಮ ರಥ ಕಳಿಸಿಕೊಡ್ತಾರೆ, ಮೇಲಿಂದ ರಥ ಹಿಡಿಯುತ್ತೆ. ರಥದಲ್ಲಿ ಕೂತಿಲ್ಲ, ನೆಲ ಮೇಲ್ಕೊಂಡು ಯುದ್ಧ ಮಾಡಿದ್ದಾರೆ ರಾಮದೇವ. ಬರೀ ನೆಲದ ಮೇಲೆ, ಮತ್ತೆ ಬರೀ ನೆಲದ ಮೇಲೆ ನಿಂತುಕೊಂಡು ಕವಚ ಇಲ್ಲದೇನೆ ಯುದ್ಧ ಮಾಡಿ ಒಂದು ಚೂರು ಗಾಯ ಆಗಿಲ್ಲ ಅಂತ ಹೇಳಿದ್ರೆ ದೇವರ ಬಾಡಿ ಬೇರೆ ಅಂತಾಯ್ತಾ ಇಲ್ಲ. ಈಗ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅದು ದೇವರ ಬಾಡಿ ಅರ್ಥ ಆಗಬೇಕಾದ್ರೆ ಆಕಾಶ ಇದೆ, ಆಶಕ್ಕೆ ಕಲ್ಲು ಹೊಡೀರಿ ಏನಾರಾಗುತ್ತಾ? ಏನೂ ಆಗೋದಿಲ್ಲ. ಬಾಣ ಹೊಡೀರಿ ಏನೂ ಆಗೋದಿಲ್ಲ. ಬಾಂಬ್ ಹಾಕಿ ಏನೇನೂ ಆಗೋದಿಲ್ಲ. ಯಾತಕ್ಕೆ? ಏನಿದು ಆಕಾಶ ಏನು ಗೊತ್ತಾ? ವಿಷ್ಣು ಪದ ಅಂತ ಕರೀತಾರೆ, ಭಗವಂತನ ಪಾದ ಅಂತ ಕರೀತಾರೆ. ಭಗವಂತನ ಪಾದ, ಭಗವಂತನ ಪಾದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತಲ್ಲ, ಇನ್ನು ಭಗವಂತನ ಏನು ಮಾಡಲಿಕ್ಕೆ ಬರುತ್ತೆ ಲೆಕ್ಕ ಹಾಕಿಯಾಗ? ಭಗವಂತನ ಪಾದ ಆತನ ಚಿತ್ರವನ್ನೇ ಕೊಡ್ತಕ್ಕಂಥದ್ದು. ಆಕಾಶ ಅಚ್ಛೇದ್ಯ ಅಭೇದ್ಯ ಹೇಗೋ, ಭಗವಂತನ ಪ್ರತಿ ಅವಯವಗಳು ಕೂಡ ಅಚ್ಛೇದ್ಯ ಅಭೇದ್ಯ. ಇಷ್ಟಪಟ್ಟು ನಾನು ಬರ್ತೇನೆ, ಇಷ್ಟಪಟ್ಟ ಹೊರಡ್ತೇನೆ, ಯಾರನ್ನು ಒತ್ತಾಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಯಾವ ರೂಪವೂ ಸುಮ್ಮನೆ ಬಂದಿಲ್ಲ. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಬಂದಿದ್ದಾರೆ. ಮತ್ತೆ ಹೋಗಬೇಕಾದ್ರೆ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರೆ ಹೊರಟಿದ್ದಾರೆ. ಇಷ್ಟು ಪೂರ್ಣ ಸ್ವೇಚ್ಛೆ. ಈ ದೃಷ್ಟಿಯಲ್ಲಿ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಇಷ್ಟು ಹೇಳಿ ಇನ್ನು ಮುಂದಿನ ಶ್ಲೋಕ ನೋಡಿದ್ದೇವೆ ಈಗಾಗಲೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ನನ್ನ ಹುಟ್ಟಿಗೊಂದು ಕಾರಣ ಇರುತ್ತೆ, ಅವತಾರಕ್ಕೊಂದು ಕಾರಣ ಇರುತ್ತೆ. ಇದೆಲ್ಲ ಹೇಳಿದ್ದನ್ನು ತೋರಿಸ್ಲಿಕ್ಕೇನೆ ಕೃಷ್ಣಾವತಾರವಾದಾಗ ಪ್ರಾಕ್ಟಿಕಲಿ ತೋರಿಸ್ತಾರೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಕೃಷ್ಣ ಏನು ಹೇಳಿದ್ದಾನೋ ಪ್ರಾಕ್ಟಿಕಲಿ ಭಾಗವತರು ಹೇಳಿಬಿಟ್ಟಿದ್ದಾನೆ. ಚಕ್ರಶಂಖ ಗದಾಪದ್ಮಧರನಾಗಿ ಮತ್ತು ಪೀತಾಂಬರಧಾರಿಯಾಗಿ ಶ್ರೀವತ್ಸ ಕೌಸ್ತುಭ ಭೂಷಿತನ ಕೃಷ್ಣ ಕಂಡಿದ್ದಾನಲ್ಲ, ಹೇಳಿದ್ದು ಕರೆಕ್ಟಾಗಿ ಪ್ರೂವ್ ಆಗ್ತಾ ಇದೆ. ಉಳಿದವರು ನಾನು ದೇವರು ಅಂತಾರಲ್ಲ, ಹುಟ್ಟಿದಾಗ ಫೋಟೋ ತೋರಿಸೋದ್ರೆ ಮುಗಿದೋಗ್ತಾರೆ. ಹುಟ್ಟಿದಾಗ ಫೋಟೋ ತೋರಿಸು, ದೇವರು ಅಂತ ಹೇಗೆ ಹೇಳ್ತೀನಿ ನೋಡು. ಈಗ ಬಂದಿದ್ದೆ ಕೃಷ್ಣ ಬಂದಂತೆ ಬಂದಿದ್ದೇನೀಗ ಇಲ್ಲ, ಕತೆ ಮುದೋಗುತ್ತಲ್ಲಿ. ಎಷ್ಟು ಆಶ್ಚರ್ಯ ಇದು! ನಿಜವಾದ ಅರ್ಥದಲ್ಲಿ ಕೃಷ್ಣ ಹೇಳಿದ್ದಕ್ಕೆ ತಾನೇ ರುಜುವಾತು ಮಾಡಿ ತೋರಿಸ್ತಾ ಇದ್ದಾನೆ ಕೃಷ್ಣ. ಅವನೇನಾಗೋದಿಲ್ಲ ಅಂತ ಕೂತಿದ್ದಾನಲ್ಲ, ಮುಂದೆ ಕೂತ್ ಹೇಳ್ತಾನೆ. ಆಶ್ಚರ್ಯ ಬಾಣ ಬಿಡ್ತಾನೆ, ಏನೋ ಕೃಷ್ಣನಿಗಾಯ್ತಾ, ಏನೇನೋ ಕೃಷ್ಣನಿಗಾಗೋದೇ ಇಲ್ಲ, ಪ್ರಾಕ್ಟಿಕಲಿ ತೋರಿಸ್ತಾರೆ. ಮತ್ತೆ ಆದ್ರಿಂದ ಕೃಷ್ಣನ ಬಗ್ಗೆ ನಾವು ಯೋಚನೆ ಮಾಡಬೇಕಾದರೆ, ಆತನ ದೇಹದ ಚಿಂತನೆ ಮಾಡಬೇಕಾದರೆ, ನಮ್ಮ ದೇಹದಂತ ದೇಹ ಭಗವಂತನದಲ್ಲ ಅಂತ ತಿಳ್ಕೊಂಡ್ರೆ ಸಾಕು. ಏನಕ್ಕೆ ಏನ್ ಮಾಡಿಬಿಟ್ಟಿದ್ದಾರೆ ಕಥೆಗಳಲ್ಲಿ, ಭಕ್ತರ ಕಥೆಗಳು ಹೇಗಿರುತ್ತೆ ಗೊತ್ತಾ? ಪಾಪ ದೇವರಿಗೆ ಏನೋ ಉಪಚಾರ ಮಾಡೋದು, ದೇವರಿಗೆ ರೋಗ ವಾಸಿ ಮಾಡೋದು, ಪಾಪ ದೇವರಿಗೆ, ದೇವರಿಗೆ ಕಣ್ಣು ಕೊಟ್ಟು ಬಿಡೋದು, ಏನೇನೋ ತೋರಿಸ್ಬಿಡ್ತಾರೆ. ದೇವ್ರಿಗೆ ಕಣ್ಣೋಗಿರುತ್ತಾಗಿದ್ರೆ ಪಾಪ, ದೇವ್ರಿಗೆ ಕಣ್ಣು ದೇವ್ರಿಗೆ ಕಡ್ಕೊಂಡು ನಮ್ಮ ಕಣ್ಣು ಎಂತ ಜೋರಾಗಿರ್ಬೇಕು ಲೆಕ್ಕ ಆಯ್ತು. ಅವೆಲ್ಲ ಭಾವುಕ ಕಥೆಗಳವೆಲ್ಲ ಕೂಡ. ಅಲ್ಲಿ ಭಾವುಕ ಕಥೆಗಳು ಬೇರೆ, ಫ್ಯಾಕ್ಟ್ ಬೇರೆ, ಎಮೋಷನ್ಸ್ ಬೇರೆ, ರಿಯಾಲಿಟಿ ಬೇರೆ. ಇವತ್ತಿನ ಎಮೋಷನಲ್ಲಿ ಕಥೆಗಳನ್ನು ಕೇಳೋದ್ರಿಂದ ದೇವ್ರ ಬಗ್ಗೆ ನಮಗೆ ಅಯ್ಯೋ ಪಾಪ ಅನಿಸೋ ಕಥೆಗಳು ಕೇಳಬಹುದೇ ಹೊರತು, ದೇವರ ಬಗ್ಗೆ ಅವನ ಅತ್ಯಂತ ಶ್ರೇಷ್ಠ ಅನ್ನೋ ಕಲ್ಪನೆ ಬರತಕ್ಕಂತ ಕಥೆಗಳು ಬೇಕಲ್ಲ, ಆಗ ನಮಗೆ ನಿಜವಾದ ಕಥೆ ಯಾವುದು ಅಂತ ಗೊತ್ತಾಗುತ್ತೆ. ಭಾಗವತ ಇಂಥ ಕಥೆ ಒಂದಾದ್ರೂ ಬರುತ್ತಾ? ಭಗವಂತನವಿಗೆ ಅನುಕಂಪ ಬರೋ ಕಥೆ ಬರೋದಿಲ್ಲ, ಭಗವಂತ ಅನುಕಂಪ ತೋರಿಸಿದ ಕಥೆ ಬರುತ್ತೆ ಭಕ್ತರ ಬಗ್ಗೆ. ರಾಮಾಯಣ ಹೇಗಿದೆ, ಮಹಾಭಾರತ ಹೇಗಿದೆ, ಆ ದೇವರ ಸ್ಪಷ್ಟ ಚಿತ್ರ ಯಾವುದೇ ಒಂದು ವಿಚಾರಧಾರೆಯಲ್ಲೂ ಕೂಡ ಇವತ್ತು ಭಾಗವತ ವೇದಗಳು ಕೊಟ್ಟು